ಪ್ರಾರಂಭ ಪ್ರೋಗ್ರಾಂ ಪ್ರಾರಂಭ ಆಗೋದ್ರ ಮುಂಚೆ ಕೆಲವು ಎರಡು ವಿಷಯ ಎರಡು ಮಾತುಗಳು ಕೇಶವರಾಯರ ಬಗ್ಗೆ. ಆಲ್ರೆಡಿ ಯಾರನ್ನ ಆಚೆ ಕಡೆಯಿಂದ ಲಾಗಿನ್ ಆಗಿದ್ರೆ ಅವರಿಗೆ ಕೇಶವರಾಯರ ಬಗ್ಗೆ ತುಂಬಾ ಹೆಚ್ಚಿಗೆ ಪರಿಚಯ ಇದ್ದೇ ಇರಬೇಕು ಡೆಫಿನೆಟ್ ಆಗಿ. ಸೊ ಇಲ್ಲಿ ಅವರಿಗೆ ಕೂಡ ತುಂಬಾ ಪರಿಚಯ ಉಂಟು, ಯಾರು ದ್ವೈತ ಗ್ರೂಪ್ ನಲ್ಲಿ ಮೆಂಬರ್ಸ್ ಆಗಿದಾರೋ ತುಂಬಾ ಪರಿಚಯ ಪರಿಚಿತರಾಗಿದ್ದಾರೆ ಕೇಶವರಾಯರು. ಅದಲ್ಲದೆ ಅವರು ಅಧ್ಯಯನ ಅದೆಲ್ಲ ಅವ್ರ ತಂದೆಯವ್ರ ಕಡೆಯಿಂದ, ಶ್ರೀ ವೆಂಕಟ ಸುಬ್ಬರಾಯರ್ ಅಂತೇಳಿ ಅವ್ರ ಕಡೆಯಿಂದ ಇವರಿಗೆ ಅಧ್ಯಯನ ಎಲ್ಲ ಆಗಿದೆ ಮಧ್ವಶಾಸ್ತ್ರದಲ್ಲಿ. ಅವರ ತಂದೆಯವರಿಗೆ ಅವ್ರ ತಾತಂದ್ರ ಕಡೆ ಅಂದ್ರೆ ಕೇಶವರಾಯರ ತಾತಂದ್ರ ಕಡೆ ಹನುಮಂತರಾಯರ್ ಅಂತೇಳಿ, ತಾಡಿಪತ್ರಿ ಹನುಮಂತರಾಯರ್ ಅಂತೇಳಿ ಅವ್ರ ಕಡೆ ಅವರಿಗೆ ಅಧ್ಯಯನ ಎಲ್ಲ ಆಗಿದೆ. ಅವರು ತಾತಂದ್ರು ಕೇಶವರಾಯರ್ ತಾತಂದ್ರು ಸತ್ಯಜ್ಞಾನ ತೀರ್ಥರ ಶಿಷ್ಯಂದ್ರು, ಅವ್ರ ಕಡೆ ಎರಡು ಸಲ ಸುಧಾಮಂಗಳ ಎಲ್ಲ ಪೂರ್ತಿಗೊಳಿಸಿದ್ದಾರೆ. ಸೊ ಹಾಗಾಗಿ ಕೇಶವರಾಯರ್ ತಂದೆಯವರಿಗೆ ಗುರುಗಳು ಪರಮ ಗುರುಗಳು ಸತ್ಯಜ್ಞಾನ ತೀರ್ಥರು. ಅವರು ಅಂತ ಅವರ ಮಕ್ಕಳಾಗಿ ಇವರು ತಂದೆಯನ್ನು ತಂದೆಯಂತೆ ಕಾಣದೆ ಗುರುಗಳಂತೆ ಕಂಡು ಅವರಲ್ಲಿ ಅಧ್ಯಯನ ಅಧ್ಯಾಪನ ಎಲ್ಲ ಮಾಡಿ ಇವಾಗ ಅವರು ಈ ದ್ವೈತ ಲಿಸ್ಟ್ ನಲ್ಲಿ ಅವರ ಒಂದು ತತ್ವದ ಅವ್ರ ತತ್ವದಲ್ಲಿ ಇದ್ದ ಅವರಿಗೆ ಒಂದು ಧಾರ್ಢ್ಯ, ಆದ್ಮೇಲೆ ಅದರಲ್ಲಿ ಇದ್ದ ಒಂದು ಕ್ಲಾರಿಟಿ ಸೊ ಎಷ್ಟಿದೆ ಅಂತೇಳಿ ನಮ್ಗೆಲ್ಲರಿಗೆ ಆಲ್ರೆಡಿ ಗೊತ್ತಿದೆ. ಅವ್ರು ಇವತ್ತಿನಿಂದ ಈ ಎಸ್ ವಿ ಬಿ ಎಂ ಗ್ರೂಪ್ ಆಲ್ಮೋಸ್ಟ್ ಕ್ಲೋಸ್ ಟು ಅಬೌಟ್ ಒನ್ ಅಂಡ್ ಆಫ್ ಮಂತ್ಸ್ ನಿಂದ ಜೀವಕರ್ತೃತ್ವ ವಿಚಾರ ಹಾಗೂ ತತ್ವ ಸ್ವಾತಂತ್ರ್ಯದ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ತತ್ವ ಸುವಾಲಿ ವ್ಯಾಖ್ಯಾನ, ಶ್ರೀ ದಾವಣಗೆರೆ ಭೀಮರಾಯರ ವ್ಯಾಖ್ಯಾನ ಹಾಗೂ ಸಂಕರ್ಷ್ಣ ಒಡೆಯರ ಹರಿಕಥಾಮೃತ ಸಾರದ ವ್ಯಾಖ್ಯಾನಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಈ ತ್ರೀ ಕ್ಲಾಸಸ್ ನಲ್ಲಿ ಅವರು ಜೀವಕರ್ತೃತ್ವ, ಕರ್ತೃತ್ವ ಅಂದ್ರೇನು, ಆದ್ಮೇಲೆ ದತ್ತ ಸ್ವಾತಂತ್ರ್ಯ ಅಂತಂದ್ರೇನು, ಸ್ವಗತ ಸ್ವಾತಂತ್ರ್ಯ ಹಾಗೂ ಸರ್ವ ಸ್ವಾತಂತ್ರ್ಯಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇದು ಶಾಸ್ತ್ರೋಕ್ತವಾಗಿ ಆಚಾರ್ಯರ ವೇದವ್ಯಾಸರ ಬ್ರಹ್ಮಸೂತ್ರಗಳಲ್ಲಿ ಎಷ್ಟೋ ಸಲ ನಾವು ಪ್ರವಚನಗಳಲ್ಲಿ ಕೇಳ್ತಾ ಇರ್ತೀವಿ, ಬ್ರಹ್ಮಸೂತ್ರಗಳಲ್ಲಿ ಒಂದು ಅಧಿಕರಣನೆ ಉಂಟು, ಕರ್ತೃತ್ವ ಅಧಿಕರಣ ಅಂತೇಳಿ. ಅದರ ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರು ಭಾಷ್ಯ ಹಾಗೂ ಮಧ್ವಾಚಾರ್ಯರ ಅನುಯಾಯಿಗಳಾದ ಎಷ್ಟೋ ಜ್ಞಾನಿಗಳೆಲ್ಲ ಎಷ್ಟೋ ವಿಷಯಗಳನ್ನೆಲ್ಲ ತಿಳಿಸಿದ್ದಾರೆ. ಆ ವಿಷಯಗಳನ್ನು ಶಾಸ್ತ್ರೋಕ್ತವಾಗಿ ಶಾಸ್ತ್ರವನ್ನು ಬಲ್ಲವರ ಕಡೆಯಿಂದ ತಿಳ್ಕೊಳ್ಳಬೇಕಾಗಿ ನಮ್ಮ ಈ ಎಸ್ ವಿ ಬಿ ಎಂ ಗ್ರೂಪ್ ಮೆಂಬರ್ಸ್ ನಲ್ಲೆಲ್ಲ ಒಂದು ಇಚ್ಛೆ ಉಂಟಾಗಿ ಇದಕ್ಕೆ ಸರಿಯಾದ ಒಂದು ಗುರುಗಳು ಆಮೇಲೆ ಮಾರ್ಗದರ್ಶಕರು ಕೇಶವರ ಅಂತೇಳಿ ಎಲ್ಲರೂ ತಿಳ್ಕೊಂಡು ಅವ್ರನ್ನ ಅಪ್ರೋಚ್ ಮಾಡಿ ಅವ್ರ ಕಡೆಯೇ ಅವರು ವೆರಿ ಇಮಿಡಿಯೇಟ್ಲಿ ಆಕ್ಸೆಪ್ಟ್ ಮಾಡ್ಕೊಂಡ್ರು, ಪರವಾಗಿಲ್ಲ ನಾನು ಕಂಡಕ್ಟ್ ಮಾಡ್ತೀನಿ, ನಿಮಗೆ ಈ ವಿಷಯಗಳ ಬಗ್ಗೆ ಎಲ್ಲ ತಿಳಿಸ್ತೀನಿ ಅಂತೇಳಿ ಅವ್ರಿಗೆ ನಾವು ತುಂಬಾ ಕೃತಜ್ಞ ಚಿರಋಣಿಗಳಾಗಿದ್ದೇವೆ. ಅವರು ಇವತ್ತಿನಿಂದ ಕರ್ತೃತ್ವಾಧಿಕರಣ 7 to 8 ಕ್ಲಾಸಸ್ ಅಥವಾ ಕ್ಲೋಸ್ ಟು 10 ಕ್ಲಾಸಸ್ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ಮಾತಾಡಿದ ಕಾಲಕ್ಕೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಜನಕ್ಕೆ ಎಷ್ಟು ಕ್ವಶನ್ಸ್ ಇರುತ್ತೆ ಏನು ಅವೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಲ್ಲದೆ ಈ ಕ್ಲಾಸಸ್ ಅಲ್ಲದೆ ಲಾಸ್ಟ್ ಕ್ಲಾಸ್ ಕೇಶವರಾಯರು ಈಗಾಗಲೇ ಮಾತಾಡಿದ ಕಾಲಕ್ಕೆ ಒಂದು ಕ್ಲಾಸ್ ಪ್ಯೂರ್ ಆಗಿ ಕ್ವಶನ್ ಆನ್ಸರ್ ಸೆಷನ್ ಆಗಿ ಇಟ್ಕೋಬೇಕು ಅಂತೇಳಿ ಅನ್ಕೊಂಡಿದ್ದಾರೆ. ಅದಲ್ಲದೆ ಪ್ರತಿ ಕ್ಲಾಸ್ ನಲ್ಲಿ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಅವಾಗೆ ಕೇಳ್ಬೋದು, ಇಲ್ಲ ಅದು ಸ್ವಲ್ಪ ಡ್ರ್ಯಾಗ್ ಆಗೋ ಹಾಗಿದ್ದು ಸ್ವಲ್ಪ ಹೆಚ್ಚಿನ ಸಮಯ ಬೇಕು ಅಂತ ಅನಿಸಿದ್ರೆ ಅವರಿಗೆ ಮೇಲ್ ಮೂಲಕ ಕೊಟ್ಟು ಕಳಿಸಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಆನ್ಸರ್ಸ್ ಪಡಲಿಕ್ಕೆ ಪ್ರಯತ್ನ ಪಡ್ಬೋದು. ಇವಾಗ ಆಲ್ರೆಡಿ ಅವರಿಗೆ 12 o'clock ಆಗಿದೆ, ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಅವರು 1 o'clock ವರೆಗೆ ಅಂದ್ರೆ 1 hour ನೆಕ್ಸ್ಟ್ 1 hour ಮಾತನಾಡಿದ್ದಾರೆ ಈ ವಿಷಯದ ಬಗ್ಗೆ. ಅದಾದ್ಮೇಲೆ ಏನನ್ನ ಕ್ವಶನ್ಸ್ ಇದ್ರೆ ಪ್ರಾಬ್ಲಿ ಡಿಪೆಂಡಿಂಗ್ ಆನ್ ಹಿಸ್ ಅವೈಲೇಬಿಲಿಟಿ ಅಂಡ್ ದೆನ್ ಆದ್ಮೇಲೆ ಕ್ವಶನ್ಸ್ ಎಷ್ಟು ದೀರ್ಘವಾಗಿ ಅದನ್ನ ಆಲೋಚನೆ ಮಾಡಬೇಕು ಅದ್ರ ಬಗ್ಗೆ ಅಂದ್ರೆ ಬೇಸ್ಡ್ ಆನ್ ದೋಸ್ ಕ್ವಶನ್ಸ್ ಇವತ್ತನ್ನ ಕ್ಲಾರಿಫೈ ಮಾಡ್ಕೋಬಹುದು ಅಥವಾ ಮೇಲ್ ಮೂಲಕ ಅಥವಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕ್ಲಾರಿಫೈ ಮಾಡ್ಕೋಬೇಕಂತ ತಿಳಿಸ್ತಾ ಶ್ರೀ ಕೇಶವರಾಯರಿಗೆ ಮತ್ತೊಮ್ಮೆ ಇನ್ನೊಂದು ಸಲ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸುತ್ತ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ಕೇಶವರಾಯರ ದಯಮಾಡಿ ತಾವು ಪ್ರಾರಂಭ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಶ್ರೀಕೃಷ್ಣಾರ್ಪಣಮಸ್ತು.
ಹರಿಹಿ ಓಂ ಶ್ರೀ ಶಿವೋ ನಮಃ. ಅಪ್ಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ವದೇ ತಾಪತ್ರಯಾಪಹಂ ನಿತ್ಯ ಸಿದ್ಧಾಂತ ದುದ್ಧಾಂತ ವಿಧ್ವಂಸನ ಚಕ್ಷ್ಮಃ ಜಯತೀರ್ಥಕತನೆ ಭಾಸತಾಂನೋ ಹೃದಂಬರೇ ಅತ್ತಿಕಲ್ಪಿತ ಕಲ್ಪೋಯಂ ಪ್ರತ್ಯತ್ಯಕೇಸರಿ ವ್ಯಾಸತೀರ್ಥ ಗುರು ಭೂಯಾತ್ ಅಸ್ಮೃಷ್ಟಾತ ಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಕೃತಧರ್ಮರತಾಯ ಚ ಭರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದ್ರೀವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ ಆಪಾದಮೌಲಿ ಪರ್ಯಂತಂ ಗುರುಣಾಮಾಪ್ತಿಂ ಸ್ಮರೇ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧಿಂ ಚ ಮನೋರಥ. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಇವತ್ತಿನ ದಿನ ಜೀವಕರ್ತೃತ್ವ ವಿಚಾರದಲ್ಲಿ ಕರ್ತೃತ್ವ ಅಧಿಕರಣ ಅಂತ ಹೇಳಿ ತಮ್ಮ ಸೂತ್ರಗಳಲ್ಲಿರುವಂತಹ ಅಂಶವನ್ನು ಆಧಾರವಾಗಿಟ್ಕೊಂಡು ಕೆಲವು ಅಂಶಗಳನ್ನು ನೋಡೋಣ. ಈ ಜೀವ ಕರ್ತೃತ್ವ ವಿಚಾರ ಅನ್ನೋದೇ ಒಂದು ಬಹಳ ಜಟಿಲವಾದ ಒಂದು ವಿಷಯ. ಇದಕ್ಕೆ ಹಲವು ಅಭಿಪ್ರಾಯಗಳು ಜನಗಳಿಗೆ ಬರುತ್ತೆ. ಇದು ನಾವು ಕೇವಲ ಮಧ್ವರು ಇಲ್ಲ ಕೇವಲ ಹಿಂದೂ ಧರ್ಮದವರು ಮಾತ್ರವೇ ಈ ಜೀವ ಕರ್ತೃತ್ವ ವಿಚಾರದ ಬಗ್ಗೆ ಅಷ್ಟು ಒಂದು ಗೊಂದಲಕ್ಕೆ ಒಳಗಾಗ್ತೀವಿ ಇಲ್ಲ ಅಷ್ಟೊಂದಾದ ಒಂದು ಜಿಜ್ಞಾಸೆ ಇರುತ್ತೆ ಎಂಬುದು ಮಾತ್ರವೇ ಅಲ್ಲ, ಪಾಶ್ಚಾತ್ಯರಲ್ಲಿ ಕೂಡ ಈ ಜೀವಕರ್ತೃತ್ವದ ವಿಚಾರ ಬಹಳ ಮನಸ್ಸಿಗೆ ಸ್ವಲ್ಪ ಟೀಸ್ ಮಾಡುವಂತಹ ಒಂದು ಅಂಶ. ಅದಕ್ಕೆ ನೀವು ಆನ್ಲೈನ್ ನಲ್ಲಿ ಹೋಗಕ್ಕೆ ಒಂದು ಸೈಟ್ ಇದೆ, ಇದರಲ್ಲಿ ಅದರ ಅವರು ಉದಾಹರಣೆ ಒಂದು ಕೊಡ್ತಾರೆ. ಮಂಕಿ ರೈಡಿಂಗ್ ಆನ್ ದ ಬ್ಯಾಕ್ ಆಫ್ ದ ಟೈಗರ್ ಫ್ರೀವಿಲ್ ಅಂತ ಹೇಳಿ ನೀವು ನೋಡಿರ್ಬೋದು. ಅದು ನಮಗೆ ಅಂದ್ರೆ ಈ ಪರಮಾತ್ಮನ ಬಗ್ಗೆ ಇಷ್ಟು ಒಂದು ಒಂದು ತಿಳ್ಕೋಬೇಕು ಒಂದು ಅಂಬೋ ಒಂದು ಉತ್ಕಂಠದಿಂದ ಪರಮಾತ್ಮ ಎಲ್ಲ ಮಾಡಿಸ್ತಾನೆ ಅನ್ನೋ ಒಂದು ವಿಚಾರ ಆದ್ರೂ ಇದೆ. ಪಾಶ್ಚಾತ್ಯರಲ್ಲಿ ಅವರನ್ನು ಅವರು ಹೇಗೆ ನೋಡ್ತಾ ಇದ್ದಾರೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ ಅದನ್ನು ಪರಮಾತ್ಮ ಅಂತಾನು ಒಪ್ಪದೆ ಒಪ್ಪಲಕ್ಕೆ ಅವ್ರಿಗೆ ಸ್ವಲ್ಪ ಹೆಸಿಟೇಷನ್. ಆ ಟೈಗರ್ ಅಂದ್ರೆ ಒಂದು ಹುಲಿ ಮೇಲೆ ಒಂದು ಕೋತಿ ಸವಾರಿ ಮಾಡ್ತಾ ಇದ್ರೆ ಆ ಹುಲಿ ಎಲ್ಲಿ ಹೋದ್ರೆ ಅಲ್ಲಿ ಕೋತಿ ಹೋಗ್ತಾ ಇರತ್ತೆ. ಆದ್ರೆ ಆ ಕೋತಿಗೆ ಏನೋ ತಾನೇ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇರುತ್ತೆ. ಆದ್ರೆ ಅದು ಹುಲಿ ಬೆನ್ನ ಮೇಲೆ ಕೂತಿದೆ. ಅದು ಹುಲಿ ಒಂದು ಕಡೆ ನೋಡ್ತಾ ಇದ್ರೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆ ಕೋತಿ ನೋಡ್ತಾ ಇದೆ. ಆ ಹುಲಿ ಎಲ್ಲಿ ಹೋದ್ರೆ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗುತ್ತೆ ಆ ಕೋತಿ. ಅದಕ್ಕೆ ಏನು ನಾನೇ ಮಾಡ್ತಾ ಇದ್ದೀನಿ ನಾನು ಹೋಗ್ತಾ ಇದ್ದೀನಿ ಅಂಬೋ ಭಾವನೆ ಬರುತ್ತೆ. ಆ ವಿಧವಾಗಿ ನಮ್ಗೆ ಆ ಸ್ವಾತಂತ್ರ್ಯ ಭಾವನೆ ಬರುತ್ತೆ ಹೊರತು ನಮ್ಗೆ ಸ್ವಾತಂತ್ರ್ಯ ಭಾವನೆ ಇಲ್ಲ ಅನ್ನುವ ಒಂದು ಒಂದು ಥಾಟ್ ಪ್ರಾಸೆಸ್ ಪಾಶ್ಚಾತ್ಯರಲ್ಲಿ ಕೂಡ ಹೊರಟಿದೆ. ಈ ವಿಧವಾಗಿ ಈ ಜೀವಕರ್ತೃತ್ವದ ವಿಚಾರ ನಮಗೆ ಮನಸ್ಸಿಗೆ ಬಹಳ ಅವಶ್ಯಕವಾದ ವಿಷಯ. ನನ್ಗೆ ಅಷ್ಟೇ ಅಲ್ಲದೆ ಸಾಧನ ದಿನಾಗಲು ಸಾಧನ ಮಾಡುವಾಗ ಪ್ರತಿಯೊಂದು ಅಂಶದಲ್ಲಿ ಕೂಡ ಈ ಜೀವನಿಗೆ ಕರ್ತೃತ್ವ ಎಷ್ಟು ಮಟ್ಟಿಗೆ ಇದೆ ಏನಿದೆ ಅದು ಆ ಫಲಗಳು ಬರುವುದು ಯಾಕೆ ಬರುತ್ತೆ ಯಾಕೆ ಬರೋದಿಲ್ಲ ಈ ಅಂಶಗಳೆಲ್ಲ ನಮಗೆ ಬಹಳ ಪ್ರಶ್ನೆಗಳನ್ನು ಹುಟ್ಟಿಸುವಂತಹ ವಿಷಯ. ಇದಕ್ಕೆ ನಾವು ಪೂರ್ವ ಪೀಠಿಕೆಯಾಗಿ ಕರ್ತೃತ್ವಾಧಿಕರಣಕ್ಕೆ ಮುಂಚೆ ಪೂರ್ವ ಪೀಠಿಕೆಯಾಗಿ ನೋಡಿದ್ರೆ ಇಲ್ಲಿ ಇನ್ನೊಂದು ಅಸಲು ಈ ಬ್ರಹ್ಮಸೂತ್ರಗಳು ಹೇಗೆ ಅರೇಂಜ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯಗಳು ಮಾಡಿದ್ದಾರೆ. 4 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಏನಂದ್ರೆ ಸಮನ್ವಯ ಅಧ್ಯಾಯ, ಎರಡನೇದ ಅಧ್ಯಾಯಕ್ಕೆ ನಮಗೆ ಅವಿರೋಧ ಅಧ್ಯಾಯ ಅಂತ ಹೇಳಿ ನಮ್ಗೆ ಸಮನ್ವಯ ಎಲ್ಲ ಶಾಸ್ತ್ರಗಳ ಸಮನ್ವಯವಾದ ಒಂದು ಅಂಶಗಳನ್ನು ಹೇಳಿ ನಮ್ಗೆ ಯಾವ ಎಲ್ಲೆಲ್ಲಿ ವಿರೋಧಗಳು ಕಾಣಿಸುತ್ತೋ ಆ ವಿರೋಧವೆಲ್ಲ ಪರಿಹಾರ ಮಾಡ್ಲಿಕ್ಕೆ ಅವಿರೋಧ ಅಧ್ಯಾಯ, ಅದನ್ನು ನಾವು ಮಾಡಬೇಕಾಗಿದ್ದ ಸಾಧನೆ ಹೇಗೆ ಅಂತ ತಿಳಿಸೋದು ಸಾಧನಾಧ್ಯಾಯ, ಅದಾದ ಮೇಲೆ ಅಂತಹ ಸಾಧನೆ ಮಾಡಿದ್ರೆ ನಮಗೆ ಯಾವ ಫಲ ಸಿಗುತ್ತೆ ಅಂತ ಹೇಳುವುದಕ್ಕೆ ಫಲಾಧ್ಯಾಯ ಹೊರಟಿದೆ. ಒಂದೊಂದು ಅಧ್ಯಾಯದಲ್ಲಿ ಮತ್ತು 4 ಪಾದಗಳು ಮಾಡಿದ್ದಾರೆ ಅಂದ್ರೆ ಒಟ್ಟಿಗೆ 16 ಪಾದಗಳಾಗತ್ತೆ. ಇಲ್ಲಿ ನಮಗೆ ಎರಡನೇ ಅಧ್ಯಾಯದಲ್ಲಿ ಇರುವಂತಹ ಇದರಲ್ಲಿ 3ನೇ ಪಾದ, ಆ 3ನೇ ಪಾದದಲ್ಲಿ 17ನೇ ಅಧಿಕರಣ ಕರ್ತೃತ್ವಾಧಿಕರಣ. ಇದು ಬಹಳ ಜಟಿಲವಾದ ಅಂಶ ಅನ್ನೋದಕ್ಕೆ ನಮ್ಗೇನಂದ್ರೆ ಒಂದು ಸ್ತುತಿ ಅಧಿಕರಣದಲ್ಲಿ ಬಹಳ ಬ್ರಹ್ಮಸೂತ್ರಗಳಿದೆ ಅಂದ್ರೆ ಕೆಲವು ಅಧಿಕರಣಗಳಲ್ಲಿ ಒಂದೇ ಸೂತ್ರ, ಕೆಲವು ಅಧಿಕರಣಗಳಲ್ಲಿ 2-3 ಸೂತ್ರಗಳಿದೆ. ಈ ಕರ್ತೃತ್ವ ಅಧಿಕರಣದಲ್ಲಿ 10 ಸೂತ್ರಗಳನ್ನು ಸೇರಿಸಿದ್ದಾರೆ. ಅಂದ್ರೆ ಇದು ಬಹಳ ದೊಡ್ಡ ಅಧಿಕರಣ, ಸೆಕೆಂಡ್ ಬಿಗ್ಗೆಸ್ಟ್. ಇದಕ್ಕಿಂತ ದೊಡ್ಡದಾದದ್ದು ಸ್ತುತಿ ಅಧಿಕರಣ ಅಂತಿದೆ. ಆದ್ರೆ ಈ ಕರ್ತೃತ್ವಾಧಿಕರಣದಲ್ಲಿ ಈ 10 ಸೂತ್ರಗಳಲ್ಲಿ ನಮಗೆ ಆಚಾರ್ಯರು ಹೇಳಿದ ಅಂಶಗಳೇನು, ಅದಕ್ಕೆ ಮತ್ತು ಸಬ್ ಕಾಮೆಂಟ್ರೀಸ್ ಅವೆಲ್ಲ ಹೇಗೆ ಮಾಡಿದ್ದಾರೆ ಟೀಕೆ ಟಿಪ್ಪಣಿಗಳನ್ನು ನೋಡ್ತಾ ನಾವು ಮಾಡೋಣ. ಈ ಇದಕ್ಕೆ ಪೂರ್ವ ಪೀಠಿಕೆಯಾಗಿ ನಮಗೆ ಅದೇ 2ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿರುವಂತಹ 7ನೇ ಅಧಿಕರಣ ಹೊಂದಿದೆ. ಅದು ಅಲ್ಲಿ ಏನಂತಾರೆ ಇತರ ವ್ಯಪದೇಶಾಧಿಕರಣ ಅಂತ ಹೇಳಿ ಅದರ ಹೆಸರು. ಅದು ನಿಮ್ಗೆ ಜೆರಾಕ್ಸ್ ಮಾಡಿ ಫೋಟೋ ಕಾಪಿ ಮಾಡಿದ್ರಲ್ಲಿ ಇಲ್ಲ, ಅದು ಪೂರ್ವ ಪೀಠಿಕೆಯಾಗಿ ಹೇಳ್ತೀನಿ, ಸಂಕ್ಷೇಪವಾಗಿ ಅದನ್ನು ಹೇಳ್ತೀನಿ. ಅದು ಹೇಳಿಬಿಟ್ಟು ಯಾಕೆ ಅದನ್ನು ಹೇಳ್ತಾ ಇದ್ದ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ. ಅದು ನೋಡಿದಾಗ ಅದರಿಂದ ಇದಕ್ಕೆ ನಾವು ಬರೋಣ. ಅಲ್ಲಿ ಇತರ ವ್ಯಪದೇಶಾಧಿಕರಣದಲ್ಲಿ ಆಚಾರ್ಯರು ನಮಗೆ ಹೇಳ್ತಾರೆ ಏನಂತ ಹೇಳಿದ್ರೆ ಜೀವ ಕರ್ತೃತ್ವ ಪಕ್ಷ ಶ್ರುತಿ ಪ್ರಾಪ್ತ ವಿಸ್ತರಾತ್ ನಿರಾಕ್ರಿಯತೆ ಅಂತ ಹೇಳಿ. ಸೊ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ಸೂತ್ರ ಏನ ಹೇಳುತ್ತಂದ್ರೆ ಓಂ ಇತರ ವ್ಯಪದೇಶಾದ್ ಹಿತ ಅಕರಣಾದಿ ದೋಷ ಪ್ರಸಕ್ತಿ ಓಂ ಅಂತೇಳಿ ಹೇಳುತ್ತೆ. ಏನು ಅಂದ್ರೆ ಇಲ್ಲಿ ನೋಡ್ರಿ, ಜೀವ ಕರ್ತೃತ್ವ ಪಕ್ಷ ಶ್ರುತಿ ಪ್ರಾಪ್ತ ವಿಸ್ತರಾತ್ ನಿರಾಕ್ರಿಯತೆ ಅಂತೇಳಿ. ಅಂದ್ರೆ ಜೀವ ಕರ್ತೃತ್ವದ ಅಂಶ ಯಾವ್ದಿದೋ ಅದನ್ನು ಶ್ರುತಿಯಲ್ಲಿ ಹೇಳಿದ ವಿಷಯವನ್ನು ವಿಸ್ತಾರವಾಗಿ ನಿರಾಕರಣೆ ಮಾಡೋದು. ಶ್ರುತಿಯಲ್ಲಿ ಹೇಳಿದ ವಿಷಯವನ್ನು ನಿರಾಕರಣೆ ಮಾಡುವುದಂದ್ರೆ ಏನು ಅಂತ ಹೇಳಿದ್ರೆ, ಶ್ರುತಿಯಲ್ಲಿ ನಮಗೆ ಒಂದು ತಪ್ಪು ತಿಳುವಳಿಕೆ ಬರಲಕ್ಕೆ ಅವಕಾಶವಿದೆ, ಆ ತಪ್ಪು ತಿಳುವಳಿಕೆಯನ್ನು ನಿರಾಕರಣೆ ಮಾಡ್ತಾ ಇದೆ ಅಂತ ಹೇಳಿ. ಏನ್ ಆ ತಪ್ಪು ತಿಳುವಳಿಕೆ, ಅದನ್ನು ನಿರಾಕರಣೆ ಮಾಡುವ ಅಂಶ ಏನು ಅಂತ ಹೇಳಿದರೆ ನಮ್ಗೆ ಒಂದು ಶ್ರುತಿ ಮಾತು ಹೊಂದಿರುತ್ತೆ. ಏನು? ಜೀವಾತ್ ಭವಂತಿ ಭೂತಾನಿ ಹೇಳಿ. ಜೀವಾತ್ ಭವಂತಿ ಭೂತಾನಿ, ಜೀವನಿಂದ ಪ್ರಾಣಿಗಳೆಲ್ಲ ಹೊರಟಿವೆ, ಜೀವನಿಂದ ಪ್ರಾಣಿಗಳೆಲ್ಲ ಸೃಷ್ಟಿ ಮಾಡಲ್ಪಟ್ಟಿದೆ ಅಂತ ಹೇಳಿ. ಜೀವನಿಂದ ಪ್ರಾಣಿಗಳ ಸೃಷ್ಟಿ ಅಂದ್ರೆ ಜೀವನೇ ಮಾಡಿದ್ದಾನೆ ಸೃಷ್ಟಿ ಅಂತ ಹೇಳಿ ತಪ್ಪು ಅರ್ಥ ತಿಳ್ಕೊಳ್ಳಕ್ಕೆ ಅವಕಾಶ ಇದೆ. ಇಲ್ಲ, ಜೀವ ಬ್ರಹ್ಮ ಐಕ್ಯವಾದವನ್ನು ಮಾಡುವವರು ಜೀವ ಅಂದ್ರೇನು, ಬ್ರಹ್ಮ ಪರಮಾತ್ಮ ಎಲ್ಲ ಒಂದೇ ಅಂತೇಳಿ ಆ ವಿಧವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದು ಹಾಗಾದ್ರೆ ಹಾಗಲ್ಲ. ಜೀವಾದ್ ಭವಂತಿ ಭೂತಾನಿ ಅಂತ ಹೇಳಿದರೆ ಅದಕ್ಕೆ ಜೀವ ಅಂದ್ರೆ ಪರಮಾತ್ಮ ಅಂತೇಳಿ ಅರ್ಥ ಹೊತ್ತು. ಜೀವ ಅಂದ್ರೆ ಅಲ್ಲಿ ನಮ್ಮ ಸಾಮಾನ್ಯ ಚೇತನವಲ್ಲ, ಆ ಪರಮಾತ್ಮನಿಂದಲೇ ಪ್ರಾಣಿಗಳೆಲ್ಲ ಹೊರಟಿದೆ ಅಂತ ಹೇಳಿ. ಅದಕ್ಕೆ ಅಂತಹ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ಅದಕ್ಕೆ ಆಚಾರ್ಯ ಹೇಳ್ತಾ ಹೇಳ್ತಾರೆ, ಜೀವ ಕರ್ತೃತ್ವ ಪಕ್ಷೇ ಹಿತ ಅಕರಣಂ ಅಹಿತ ಕರಣಂ ಸ ನ ಸ್ಯಾತ್ ಅಂತ ಹೇಳಿ. ಇದು ಹೇಗಂದ್ರೆ, ಇಫ್ ಎ ಇಸ್ ಟ್ರೂ ದೆನ್ ಬಿ ವುಂಟ್ ಹ್ಯಾಪೆಂಡ್ ಅಂತ ಹೇಳಿದರೆ ಆವಾಗ ಏನ್ ಹೇಳ್ತೀವಿ, ಇಫ್ ಬಿ ಹ್ಯಾಸ್ ಹ್ಯಾಪೆಂಡ್ ದೆನ್ ಎ ಇಸ್ ನಾಟ್ ಟ್ರೂ ಅಂತ ಹೇಳಿ. ಅಂದ್ರೆ ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ಲವೋ ಅನ್ನೋದು ಮೊದಲ ಪ್ರಶ್ನೆ. ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳಿದ್ರೆ ಆ ಕರ್ತೃತ್ವ ಎಂಥದ್ದು ಅನ್ನೋದು ಎರಡನೇ ಪ್ರಶ್ನೆ. ಕರ್ತೃತ್ವ ಸ್ವತಂತ್ರವಾದ ಕರ್ತೃತ್ವ, ಅಸ್ವತಂತ್ರವಾದ ಕರ್ತೃತ್ವ, ಅದು ಪೂರ್ತಿಯಾಗಿ ಸ್ವತಂತ್ರ ಇಲ್ಲ ಪೂರ್ತಿಯಾಗಿ ಅಸ್ವತಂತ್ರ ಅಂತ ಹೇಳಬೇಕು, ಇಲ್ಲ ಪರ್ಸೆಂಟೇಜ್ ಏನೋ ಒಂದು 0.0001% ಮಾತ್ರ ಜೀವನಿಗೆ ಸ್ವತಂತ್ರ ಇದೆ, ಮಿಕ್ಕದೆಲ್ಲ ಪರಮಾತ್ಮನಿಗಿದೆ ಅಂತ ಹೇಳಬಹುದಾ? ಅಂದ್ರೆ ವೇರಿಯಸ್ ಆಪ್ಷನ್ಸ್, ನಮ್ಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೊಟ್ಟರೆ ಮಿಲಿಯನ್ಸ್ ಆಫ್ ಪಾಸಿಬಿಲಿಟೀಸ್ ಬರುತ್ತೆ. ಈ ವಿಧವಾಗಿ ಯಾವ್ದನ್ನ ಅವಕಾಶವಿದೆಯೋ ಅನ್ನುವ ಪ್ರಶ್ನೆ. ಜೀವನಿಗೆ ಸ್ವಲ್ಪವೂ ಸ್ವತಂತ್ರ ಇಲ್ಲ, ಎಲ್ಲಾ ಪರಮಾತ್ಮನೇ ಮಾಡುತ್ತಾನೆ ಅಂತ ಹೇಳಿದರೆ ಆವಾಗ ಜೀವನಿಗೆ ಯಾಕೆ ಫಲ ಸಿಗಬೇಕು? ಜೀವ ಏನಿಗೆ, ಜೀವನಿಗೆ ಯಾವ ಸ್ವತಂತ್ರವಿದೆ? ಜೀವ ಅದಕ್ಕೆ ಬಾಧ್ಯನೇ ಅಲ್ಲ. ಜೀವ ಮಾಡುವ ಕರ್ಮ ಯಾವುದಕ್ಕೂ ಜೀವನಿಗೆ ಬಾಧ್ಯನೇ ಅಲ್ಲ. ಜೀವನಿಗೆ ಏನು ಅದರಿಂದ ಕಷ್ಟ ಬರಬಾರದು? ಎಲ್ಲಾ ಪರಮಾತ್ಮನ ಮಾಡಿಸ್ತಾನೆ ಅಂದ್ರೆ ಎವ್ರಿಥಿಂಗ್ ಶುಡ್ ಗೋ ಟು ಪರಮಾತ್ಮ ಓನ್ಲಿ, ಜೀವನಿಗೆ ಯಾವ ಫಲವೂ ಬರಬಾರದು ಅನ್ನುವ ಒಂದು ಸಂದೇಹವೂ ಬರುತ್ತೆ. ಈ ವಿಧವಾಗಿ ಅನೇಕ ಸಂದೇಹಗಳಿಗೆ ಅವಕಾಶವಿದೆ. ಮೊದಲನೇ ಪ್ರಶ್ನೆ, ಜೀವ ಕರ್ತೃತ್ವ ಇದೆಯೋ ಇಲ್ಲವೋ ಅಂತ ಹೇಳಿದ್ರೆ ಎಲ್ಲಾ ಜೀವನೇ ಸೃಷ್ಟಿ ಮಾಡಿದ್ದಾನೆ ಅನ್ನುವ ಒಂದು ಭಾವನೆ ಬಂದರೆ ಅದು ಸರಿಯಿಲ್ಲ. ಜೀವಾದ್ಭವಂತಿ ಭೂತಾನೆ ಅಂತ ಹೇಳಿದ್ರೆ ಜೀವನೇ ಎಲ್ಲವನ್ನೂ ಸೃಷ್ಟಿ ಮಾಡಿದಾನೆ, ಜೀವನನ್ನೇ ಎಲ್ಲನೇ ಮಾಡ್ತಾನೆ, ಮಾಡುವವನು ಜೀವನೇ, ಹಿ ಈಸ್ ದ ಡೂಯರ್, ಹಿ ಈಸ್ ಕಂಪ್ಲೀಟ್ಲಿ ದ ಡೂಯರ್ ಅನ್ನುವ ಒಂದು ಸಂದೇಹ ಬಂದ್ರೆ ಅದು ಅಲ್ಲ ಅಂತೇಳಿ ಅದಕ್ಕೆ ಪ್ರಮಾಣವನ್ನು ಯಾಕೆ ಹೇಳ್ತಿದ್ದಾರೆ, ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೂಫ್, ಇದು ಯುಕ್ತಿ. ಯುಕ್ತಿಯನ್ನು ಹೇಗೆ ಹೇಳ್ತಾ ಇದ್ದಾರೆ, ಹಿತ ಅಕಾರಣಂ ಅಹಿತ ಕಾರಣಂತ ನ ಸ್ಯಾತ್ ಅಂತ ಹೇಳಿ. ಎಲ್ಲ ನಮಗೆ ಮಾಡುವ ಶಕ್ತಿ ಇದ್ದರೆ, ಜೀವನಿಗೆ ಎಲ್ಲ ಮಾಡುವ ಒಂದು ಶಕ್ತಿ ಇದ್ರೆ, ಕರ್ತೃತ್ವದ ಶಕ್ತಿ ಜೀವನಿಗೆ ನಿಜವಾಗಿ ಇದ್ದಿದ್ದರೆ ಜೀವ ಏನು ಮಾಡ್ತಾ ಇದ್ದ? ಹಿತವನ್ನು ಅಕರಣಂ ಅಂದ್ರೆ ಮಾಡದೇ ಇರುವುದು, ಅಂದ್ರೆ ವಾಟ್ ಎವರ್ ಇಸ್ ಗುಡ್ ಫಾರ್ ಹಿಮ್ ನಾಟ್ ಡೂಯಿಂಗ್ ದ ಗುಡ್, ಆರ್ ಅಹಿತ ಕರಣಂ ವಾಟ್ ಎವರ್ ಇಸ್ ಬ್ಯಾಡ್ ಡೂಯಿಂಗ್ ವಾಟ್ ಎವರ್ ಹರ್ಟ್ಫುಲ್ ಹರ್ಟ್ಫುಲ್ ಥಿಂಗ್ಸ್ ಮಾಡುವುದು, ಇಲ್ಲ ಗುಡ್ ಥಿಂಗ್ಸ್ ಮಾಡದೇ ಇರುವುದು. ಇದು ಯಾವಾಗಲೂ ನ ಸ್ಯಾತ್, ಆಗದೇ ಇರಬೇಕಾಗಿತ್ತು. ಆದ್ರೆ ನಮಗೆ ಪ್ರತ್ಯಕ್ಷವಾಗಿ ನಮಗೆ ಗೋಚರವಾಗುತ್ತೆ, ನಾವು ಎಷ್ಟೋ ಕೆಲಸಗಳನ್ನು ಮಾಡ್ತೀವಿ, ಅದರಿಂದ ಏನೋ ಗೊಂದಲ ಆಗುತ್ತೆ, ಏನೋ ತಪ್ಪು ಮಾಡ್ತೀವಿ, ಇಂಟೆಂಟ್ ಟು ಡೂ ಸಮಥಿಂಗ್ ನಮ್ಗೆ ಒಳ್ಳೇದಾಗಬೇಕಂತ ಮಾಡ್ತೀವಿ ಆದ್ರೆ ಕೆಟ್ಟದಾಗುತ್ತೆ, ಇಲ್ಲ ಯಾವುದೋ ಇದು ಕೆಟ್ಟದು ಅಂತ ಗೊತ್ತಾಗತ್ತೆ ಅದು ಗೊತ್ತಾಗಲ್ಲ ಮಾಡಿಬಿಡ್ತೀವಿ ಅದು ಕೆಟ್ಟದಾಗುತ್ತೆ. ಸೊ ದೇರ್ ಆರ್ ಸೋ ಮೆನಿ ಆಕ್ಷನ್ಸ್, ನಾವು ಮಾಡುವ ಜೀವನದಲ್ಲಿ ಮಾಡುವ ಅನೇಕ ಅಂಶಗಳಲ್ಲಿ ಬಹಳ ಸಂದರ್ಭದಲ್ಲಿ ನಮಗೆ ಕೆಡು ಆಗುವ ವಿಷಯವನ್ನು, ಇಲ್ಲ ನಮಗೆ ಒಳ್ಳೇದು ಆಗುವ ವಿಷಯವನ್ನು ಮಾಡದೇ ಇರುವುದು, ಇಲ್ಲ ಕೆಡು ಆಗುವ ವಿಷಯವನ್ನು ಮಾಡುವುದು, ಇದು ನಮಗೆ ಜೀವನದಲ್ಲಿ ಎಷ್ಟೋ ಸತಿ ನಡೆಯುತ್ತೆ. ವಿ ಕಮ್ ಅಕ್ರಾಸ್ ಸಚ್ ಎಕ್ಸ್ಪೀರಿಯನ್ಸಸ್. ಅಷ್ಟೇ ಅಲ್ಲದೆ ನಮಗೆ ಬೇಕಾದಷ್ಟು ದುಃಖಗಳು ಬರ್ತಾ ಇರುತ್ತೆ. ನಮಗೆ ಸ್ವತಂತ್ರ ಇದ್ದಿದ್ದರೆ ನಮಗೆ ದುಃಖವೇ ಬರದೆ ನಾವೆಲ್ಲ ಮಾಡ್ತಾ ಇದ್ದೀವಿ. ವಿ ವುಡ್ ಹ್ಯಾವ್ ಡನ್ ಥಿಂಗ್ಸ್ ವಿಚ್ ವುಡ್ ನಾಟ್ ಕಾಸ್ ಈವನ್ ಎ ಲಿಟ್ಲ್ ಬಿಟ್ ಆಫ್ ಸಾರೋ ಟು ಅಸ್. ಆದ್ರೆ ನಮ್ಗೆ ಬೇಕಾದಷ್ಟು ದುಃಖಗಳು ಬರ್ತಾ ಇದೆ. ಅಂದ್ರೆ ಅರ್ಥ ಏನು? ನಮಗೆ ಕರ್ತೃತ್ವ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೆ ಜೀವನಿಗೆ ಕರ್ತೃತ್ವ ಇಲ್ಲ ಅನ್ನೋ ಒಂದು ಅಂಶ ಬರುತ್ತೆ. ಜೀವನಿಗೆ ಕರ್ತೃತ್ವವೇ ಇಲ್ಲ, ಎಲ್ಲವೂ ಪರಮಾತ್ಮನಿಗೆ ಕರ್ತೃತ್ವ ಇದೆ. ಆ ಜೀವಾದ್ ಭವಂತಿ ಭೂತಾನೆ ಅಂತ ಹೇಳಿದ್ರೆ ಕರ್ತ ಕೇವಲ ಈಶ್ವರನೇ ಕರ್ತ, ಜೀವ ಕರ್ತನಲ್ಲ ಅನ್ನುವುದು ಇತರ ವ್ಯಪದೇಶಾಧಿಕರಣ ನಮಗೆ ಎಸ್ಟಾಬ್ಲಿಷ್ ಮಾಡುತ್ತೆ. ಓಹೋ, ಹಾಗಾದ್ರೆ ಜೀವನಿಗೆ ಕರ್ತೃತ್ವವೇ ಇಲ್ಲ, ಪರಮಾತ್ಮನಿಗೆ ಎಲ್ಲವೂ ಕರ್ತೃತ್ವ ಇದೆ ಅನ್ನುವ ಒಂದು ಭಾವನೆ ಬರುತ್ತೆ. ಆವಾಗ ನೆಕ್ಸ್ಟ್ ನಮಗೆ ಸಂದೇಹ ಬರುತ್ತೆ, ಹಾಗಾದ್ರೆ ಜೀವನಿಗೆ ಕರ್ತೃತ್ವವೇ ಇಲ್ಲವಂತ ಹೇಳಿದರೆ ಮತ್ತೆ ಶಾಸ್ತ್ರ ಯಾಕೆ, ವೇದಗಳು ಯಾಕೆ, ಎಲ್ಲವೂ ಯಾಕೆ ಹೊರಟಿದೆ, ಅದರ ಪ್ರಯೋಜನವೇನು? ಅದೆಲ್ಲ ವ್ಯರ್ಥ ತಾನೆ. ಅವು ಕರ್ತೃತ್ವ ಇದ್ದವರಿಗೆ ಮಾತ್ರವೇ ಅದೆಲ್ಲ ಇರಬೇಕು. ಕರ್ತೃತ್ವನೇ ಇಲ್ಲ ಅಂದರೆ ಇನ್ನ ಯಾಕೆ ಶಾಸ್ತ್ರಗಳೇ ಬೇಕಾಗಿಲ್ಲ ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಅಥ ಕರ್ತೃತ್ವಾಧಿಕರಣಂ ಅಂತೇಳಿ ನಮ್ಮ ಕರ್ತೃತ್ವಾಧಿಕರಣದಲ್ಲಿ ಆಚಾರ್ಯರು ಹೇಳುವಂತಹ ಮಾತು ಈಶ್ವರಸ್ಯ ಏವ ಕರ್ತೃತ್ವ ಉಕ್ತಂ ಅಂದ್ರೆ ಆ ಸುತ್ತ ಅಲ್ಲಿ ಆ ಅಧಿಕರಣವನ್ನು ಆ ಸುತ್ತಗಳನ್ನು ನೋಡಿದಾಗ ಆ ದೃಷ್ಟಿಯಿಂದ ನೋಡಿದ್ರೆ ಈಶ್ವರನಿಗೆ ಪರಮಾತ್ಮ ಒಬ್ಬನಿಗೆ ಕರ್ತೃತ್ವ ಹೇಳಲ್ಪಟ್ಟಿದೆ, ಅವನಿಗೆ ಮಾತ್ರವೇ ಕರ್ತೃತ್ವ ಇದೆ ಅಂತ ಹೇಳಲ್ಪಟ್ಟಿದೆ ಅಂತ ಹೇಳಿದರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಬೃಹದಾರಣ್ಯಕ ಉಪನಿಷತ್ತಿನಿಂದ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಏನು ಯತ್ ಕರ್ಮ ಕುರಿತೆ ತದ್ ಅಭಿಸಂಪದ್ಯತ ಅಂತ ಹೇಳಿ. ಅದಕ್ಕೆ ಮುಂಚೆ ಎರಡು ವಾಕ್ಯಗಳು ಬರ್ತವೆ ಅಲ್ಲಿ ಏನಂದ್ರೆ ಇದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಮಾತು ಅಲ್ಲಿ ಆರನೇ ಅಧ್ಯಾಯದಲ್ಲಿ ನಾಲ್ಕನೇ ಖಂಡದಲ್ಲಿ ಐದನೇ ಭಾಗದಲ್ಲಿ ಬರುವಂತಹದ್ದು. ಅಲ್ಲಿ ಹೇಳ್ತಾರೆ ಸ ಯಥಾ ಕಾಮೋ ಭವತಿ ತತ್ ಕ್ರತುರ್ಭವತಿ ಯತ್ ಕ್ರತುರ್ಭವತಿ ತತ್ ಕರ್ಮ ಕುರುತೆ ಯತ್ ಕರ್ಮ ಕುರುತೆ ತದ್ ಅಭಿಸಂಪದ್ಯತೆ ಅಂತ ಹೇಳ್ತಾರೆ. ಏನು ಅಂದ್ರೆ ಆ ಕಾಂಟೆಕ್ಸ್ಟ್ ಅಂದ್ರೆ ಅಯಂ ಪುರುಷ ಇತಿ ಅಂತ ಮುಂಚೆ ಹೇಳ್ತಾರೆ. ಅಯಂ ಪುರುಷ ಅಂದ್ರೆ ಈ ಜೀವನ ಬಗ್ಗೆ ಹೇಳುವಂತಹ ಸಮಾಚಾರ ಏನು ಸ ಆ ಜೀವನು ಎಂಥ ಅವನಂದ್ರೆ ಯಥಾ ಕಾಮೋ ಭವತಿ ತತ್ ಕ್ರತುರ್ಭವತಿ. ಕಾಮ ಅಂದ್ರೆ ಏನು ಇಚ್ಛೆ, ಯಾರ ಇಚ್ಛೆ ಪರಮಾತ್ಮನ ಇಚ್ಛೆ. ಜೀವನು ಏನಾಗ ಮಾಡ್ತಾನಂದ್ರೆ ಜೀವ ಇಚ್ಛೆ ಮಾಡು ಜೀವನ್ ದ ಡಿಸೈರ್ ದಟ್ ಜೀವ ದಟ್ ಈಸ್ ಆಸ್ ಪರ್ ದ ಡಿಸೈರ್ ಆಫ್ ದಿ ಪರಮಾತ್ಮ. ಪರಮಾತ್ಮನ ಇಚ್ಛಾನುಸಾರವಾಗಿಯೇ ಜೀವ ಇಚ್ಛೆ ಮಾಡ್ತಾನೆ. ಸ ಯಥಾ ಕಾಮ ಕಾಮ ಅಂದ್ರೆ ಪರಮಾತ್ಮನ ಕಾಮ ಪರಮಾತ್ಮನ ಇಚ್ಛೆ ಆಗಿದೋ ಸಹ ಆ ಜೀವನು ಅದೇ ವಿಧವಾಗಿ ಇಚ್ಛೆ ಮಾಡ್ತಾನೆ. ಭವತಿ ತತ್ ಕ್ರತುರ್ಭವತಿ, ಕ್ರತುರ್ಭವತಿ ಅಂದ್ರೆ ಮಾಡಬೇಕನ್ನುವ ಇಚ್ಛೆ, ಮಾಡಬೇಕನ್ನುವ ಇಚ್ಛೆ ಜೀವನಿಗೆ ಹೊರಟಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣವೇನಪ್ಪ ಅಂತ ಹೇಳಿದರೆ ಪರಮಾತ್ಮನ ಇಚ್ಛೆ, ಪರಮಾತ್ಮನ ಇಚ್ಛಾನುಸಾರವಾಗಿ ಜೀವ ಇಚ್ಛೆ ಮಾಡುತ್ತಾನೆ ಅಂತೇಳಿ ಹೇಳಿದ್ದಾರೆ. ಸೊ ತತ್ ಕ್ರತುರ್ಭವತಿ ಯತ್ ಕ್ರತುರ್ಭವತಿ ತತ್ ಕರ್ಮ ಕುರುತೆ ಅಂದ್ರೆ ಆ ಜೀವ ತನಗೆ ಇಚ್ಛೆ ಬಂದ ನಮ್ಗೆ ಅದು ಅನುಭವಕ್ಕೆ ಬಂದದ್ದು. ನಮ್ಗೆ ಯಾವ್ದನ್ನ ಇಚ್ಛೆ ಬರುತ್ತೆ, ಇಚ್ಛೆ ಬಂದ್ರೆ ಆ ಇಚ್ಛೆ ಬಂದ ಇದು ಅಲ್ಲಿಗೆ ಹೋಗಬೇಕು ಅಂತ ಇಚ್ಛೆ ಬರುತ್ತೆ, ಅಲ್ಲಿಗೆ ಹೋಗ್ತೀವಿ. ಆದ್ರೆ ಆ ಇಚ್ಛೆಯನ್ನು ಹುಟ್ಟಿಸುವವನು ಪರಮಾತ್ಮ. ಅಲ್ಲಿಗೆ ಹೋಗಲಿಕ್ಕೆ ಒಂದೊಂದು ಸಾರಿ ಪ್ರಯತ್ನ ಮಾಡ್ತೀವಿ ಸಾಧ್ಯವಾಗತ್ತೆ, ಒಂದೊಂದು ಸಾರಿ ಪ್ರಯತ್ನ ಮಾಡ್ತೀವಿ ಸಾಧ್ಯವಾಗುವುದಿಲ್ಲ. ಅಂದ್ರೆ ಇಚ್ಛೆ ಹುಟ್ಟಿಸುವುದು ಪರಮಾತ್ಮ, ಆ ಇಚ್ಛೆ ಹುಟ್ಟಿದ ನಂತರ ಅದಕ್ಕೆ ಮಾಡಬೇಕಾಗಿದ ಶಕ್ತಿಯನ್ನು ಕೊಡುವವನು ಪರಮಾತ್ಮ, ಅದಕ್ಕೆ ಮಾಡಬೇಕಾದ ಅವಕಾಶವನ್ನು ಕೊಡುವವನು ಪರಮಾತ್ಮ. ಒಂದೊಂದು ಸಾರಿ ಆ ಶಕ್ತಿಯನ್ನು ಅವಕಾಶವನ್ನು ಕೊಡ್ತಾನೆ, ಒಂದೊಂದು ಸಾರಿ ಇಚ್ಛೆಯನ್ನು ಕೊಡ್ತಾನೆ ಶಕ್ತಿಯನ್ನು ಕೊಡೋದಿಲ್ಲ. ಇಲ್ಲ ಒಂದೊಂದು ಸಾರಿ ಇಚ್ಛೆಯನ್ನೇ ಕೊಡುವುದಿಲ್ಲ ಆವಾಗಲೂ ನಾವು ಮಾಡುವುದಿಲ್ಲ. ಒಂದೊಂದು ಸಾರಿ ಇಚ್ಛೆಯನ್ನು ಕೊಡೋದಿಲ್ಲ, ಅದಕ್ಕೆ ಮಾಡುವ ಅವಕಾಶವನ್ನು ಒಂದು ಫೋರ್ಸ್ಡ್ ಸಿಚುಯೇಷನ್ ಮಾಡಿ ನಮಗೆ ಅದು ಮಾಡುವಂತೆ ಮಾಡ್ತಾನೆ ಪರಮಾತ್ಮ. ಈ ವಿಧವಾಗಿ ಅನೇಕ ವಿಧವಾದ ಅನುಭವಗಳು ನಮ್ಗೆ ಬರುತ್ತೆ. ಸೊ ಅದೆಲ್ಲ ಯತ್ ಕ್ರತುರ್ಭವತಿ ತತ್ ಕರ್ಮ ಕುರುತೆ ಅಂದ್ರೆ ಜೀವ ತನ್ನಗೆ ಪರಮಾತ್ಮ ಮೂಲಕವಾಗಿ ಬಂದ ಇಚ್ಛಾ ಯಾವುದಿದೋ ಆ ಇಚ್ಛಾನುಸಾರವಾಗಿ ಕರ್ಮಗಳನ್ನು ಮಾಡುತ್ತಾನೆ. ಯತ್ ಕರ್ಮ ಕುರುತೆ ತದ್ ಅಭಿಸಂಪದ್ಯತೆ, ತನ್ನ ಕರ್ಮಗಳಿಗೆ ತಕ್ಕಂತೆ ಆ ಫಲವನ್ನು ಅವನು ಅನುಭವಿಸ್ತಾನೆ ಕೂಡ. ತದ್ ಅಭಿಸಂಪದ್ಯತೆ ಅಂದ್ರೆ ಅದನ್ನು ಆ ಫಲವನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದರ ಮೂಲಕವಾಗಿ ಏನು ಗೊತ್ತಾಗುತ್ತೆ, ಓಹೋ ಜೀವನಿಗೆ ಕರ್ತೃತ್ವ ಇದೆ. ಆದ್ರೆ ಮುಂಚೆ ಜೀವನಿಗೆ ಕರ್ತೃತ್ವ ಇಲ್ಲ, ಪರಮಾತ್ಮನಿಗೆ ಕರ್ತೃತ್ವ ಅಂತ ಹೇಳಿದ್ದಾರೆ. ಈಗ ಏನ್ ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ಕರ್ತೃತ್ವ ಇದೆ, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ನೀವು ತಿಳ್ಕೋಬೇಡಿ. ಪರಮಾತ್ಮನಿಗೆ ಕರ್ತೃತ್ವ ಇದೆ, ಜೀವನಿಗೂ ಕರ್ತೃತ್ವ, ಅಂದ್ರೆ ಇಬ್ಬರಿಗೂ ಕರ್ತೃತ್ವ ಇದೆ ಅಂತ ತಗೋಬಹುದಲ್ಲವೇ ಅಂತ ಹೇಳಿ ಬರುತ್ತೆ. ಅದಕ್ಕೆ ಆಚಾರ್ಯರು ಇಲ್ಲಿ ಮಾತ್ರ ಏನ್ ಹೇಳ್ತಾ ಇದ್ದಾರೆ, ಕರ್ತೃತ್ವಾಧಿಕರಣದಲ್ಲಿ ಜೀವನಿಗೂ ಕರ್ತೃತ್ವ ಇದೆ, ಜೀವೋಪಿ ಕರ್ತ. ಯತ್ ಕರ್ಮ ಕುರುತೆ ತದ ಅಭಿಸಂಪದ್ಯತ ಅನ್ನೋದು ಜೀವನಿಗೆ ತನ್ನ ಕರ್ಮಕ್ಕೆ ತಕ್ಕ ಫಲವ ಸಿಗತ್ತೆ ಅಂತ ಹೇಳಿದ್ರೆ, ಜೀವ ಒಂದು ಜಡ ಪದಾರ್ಥ ಅಲ್ಲ, ಅವನಿಗೆ ಫಲ ಸಿಗತ್ತೆ, ಕರ್ಮಾನುಸಾರವಾದ ಫಲ ಸಿಗತ್ತೆ, ಅಂದ್ರೆ ಅವನಿಗೆ ಕರ್ತೃತ್ವ ಇದೆ ಅನ್ನೋ ಒಂದು ಭಾವನೆ ಬರುತ್ತೆ. ಅಷ್ಟೇ ಅಲ್ಲದೆ ಆ ಭಾವನೆ ಸರಿಯಾದ ಭಾವನೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಇತಿ ಜೀವಸ್ಯ ಉಪಲಭ್ಯತೆ ಅತ ಆಹ ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ ಅಂತೇಳಿ. ಅಂದ್ರೆ ಏನು, ಶಾಸ್ತ್ರಗಳಿಗೆ ಒಂದು ಅರ್ಥವತ್ವ ಅಂದ್ರೆ ಒಂದು ಪರ್ಪಸ್ ಇರಬೇಕು ಅಂತ ಹೇಳಿದರೆ ಜೀವ ಕರ್ತ ಆಗಲೇಬೇಕು. ನಮ್ಗೇನು ಶಾಸ್ತ್ರಗಳಲ್ಲಿ ವಿಧಿ ನಿಷೇಧಗಳು ಬೇಕಾದಷ್ಟಿದೆ, ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳಿ. ಸೊ ಈ ವಿಧಿ ನಿಷೇಧಗಳು ಯಾರಿಗಿರುತ್ತೆ, ಪರಮಾತ್ಮನಿಗಾಗಿ ಹೊರಟಿವೋ ಇಲ್ಲ ಜೀವನಿಗಾಗಿ ಹೊರಟಿವೋ? ನಿಶ್ಚಯವಾಗಿ ಪರಮಾತ್ಮನಿಗಲ್ಲ, ಯಾಕಂದ್ರೆ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ, ಅವನಿಗೆ ಯಾವುದು ವಿಧಿ ನಿಷೇಧಗಳೇ ಇಲ್ಲ. ಈ ವಿಧಿ ನಿಷೇಧಗಳೆಲ್ಲ ಶಾಸ್ತ್ರಗಳಲ್ಲಿ ಇದೆ ಅಂತ ಹೇಳಿದರೆ ಆ ವಿಧಿ ನಿಷೇಧಗಳ ಪರ್ಪಸ್ ಯಾವುದು, ಅದಕ್ಕೆ ಜೀವನಿಗೆ ಕರ್ತೃತ್ವ ಇದ್ದರೇನೆ ಆ ವಿಧಿ ನಿಷೇಧಗಳಿಗೆ ಒಂದು ಅರ್ಥವಿದೆ. ಅದಕ್ಕೆ ಶಾಸ್ತ್ರಾರ್ಥವತ್ವ ಅಥವಾ ಶಾಸ್ತ್ರಗಳಿಗೆ ಒಂದು ಅರ್ಥವತ್ವ, ಒಂದು ಪರ್ಪಸ್, ಒಂದು ಮೀನಿಂಗ್ ಇರಬೇಕು ಅಂತ ಹೇಳಿದ್ರೆ ಜೀವ ಕರ್ತನ ಆಗಿರಬೇಕು ಹೇಳಿ, ಜೀವಸ್ಯ ಕರ್ತೃತ್ವ ಅಭಾವೇ ಶಾಸ್ತ್ರಸ್ಯ ಅಪ್ರಯೋಜಕತ್ವ ಪ್ರಾಪ್ತೇ ಜೀವ ಅಪಿ ಕರ್ತ ಅಂತೇಳಿ ಆಚಾರ್ಯರು ಭಾಷ್ಯಷ್ಟೇ ಆಚಾರ್ಯ ಭಾಷ್ಯ ಹೊರಟಿದ್ದು. ಜೀವನಿಗೆ ಕರ್ತೃತ್ವ ಇಲ್ಲದೇ ಇದ್ದರೆ ಶಾಸ್ತ್ರದ ಪ್ರಯೋಜನವೇ ಹೊರಟೋಗತ್ತೆ. ಆವಾಗ ಜೀವನಿಗೆ ಶಾಸ್ತ್ರಗಳ ಬೇಕಾಗಿರೋದಿಲ್ಲ, ಅದು ಸರಿ ಇಲ್ಲ, ಶಾಸ್ತ್ರಗಳೆಲ್ಲ ಇದೆ ಕೋರ್ಸ. ಜೀವ ಕೂಡ ಕರ್ತನೆ, ಜೀವ ಇಸ್ ಆಲ್ಸೋ ಎ ಡೂಯರ್ ಅನ್ನುವ ಒಂದು ವಿಚಾರವನ್ನು ಆಚಾರ್ಯರು ಹೇಳಿದ್ದಾರೆ. ಆದರೆ ಇಲ್ಲಿಗೆ ನಮಗೆ ಸಂದೇಹಗಳೆಲ್ಲ ನಿವೃತ್ತಿ ಆಗೋದಿಲ್ಲ, ಇದರಿಂದ ಬೇಕಾದಷ್ಟು ಸಂಶಯಗಳು ಹೊರಟತ್ತೆ. ಆ ಸಂಶಯಗಳು ಏನು, ಅದರ ವಿಸ್ತಾರವಾದ ಆಚಾರ್ಯರ ಭಾಷೆಯ ಒಂದು ವಿಸ್ತಾರ ಏನು ಅನ್ನುವುದಕ್ಕೆ ನಾವು ವ್ಯಾಖ್ಯಾನಗಳನ್ನು ನೋಡಿದ್ರೆ ನಾವು ಕೆಲವು ವ್ಯಾಖ್ಯಾನ ನೋಡೋಣ. ಉದಾಹರಣೆಗೆ ಇಲ್ಲಿ ಶ್ರೀ ತೀರ್ಥಂಪಂಡಿತಾಚಾರ್ಯರು ಮಾಡಿದಂತಹ ತತ್ವ ಪ್ರದೀಪಿಕೆಯನ್ನು ನೋಡಿದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಕರ್ತ ಶಾಸ್ತ್ರಾರ್ಥವತ್ವಾದ ಅಂದ್ರೆ ಜೀವನು ಕರ್ತನಾಗಿದ್ದಾನೆ, ಶಾಸ್ತ್ರಗಳಿಗೆ ಒಂದು ಪರ್ಪಸ್ ಇದೆ ಕೋಸರ ಅಂತೇಳಿ ಹೇಳ್ತಾ, ಜೀವಸ್ಯ ಕರ್ತೃತ್ವ ಅಭಾವೇ ಸ್ವರ್ಗಾದಿ ಫಲಾರ್ಥಂ ಪ್ರವರ್ತಮಾನಂ ಶಾಸ್ತ್ರಂ ಅನರ್ಥಕಂ ಸ್ಯಾತ್. ಅಂದ್ರೆ ಜೀವನಿಗೆ ಕರ್ತೃತ್ವ ಅನ್ನುವುದೇ ಇಲ್ಲದೇ ಇದ್ದರೆ ಸ್ವರ್ಗಾದಿಗಳು ಅದರ ಫಲವು ಕೂಡ ಇವೆಲ್ಲ ಕೂಡ ಪ್ರವರ್ತಮಾನಂ ಶಾಸ್ತ್ರಂ ಅನರ್ಥಕಂ ಸ್ಯಾತ್, ಅವೆಲ್ಲ ವ್ಯರ್ಥವಾಗಿ ಬಿಡುತ್ತೆ. ಶಾಸ್ತ್ರಗಳು ಯಾಕೆ, ಜೀವನಿಗೆ ಕರ್ತೃತ್ವ ಇಲ್ಲ ಅಂದ್ರೆ ಶಾಸ್ತ್ರಗಳೇ ಬೇಕಾಗಿಲ್ಲ. ಇಫ್ ಜೀವ ಇಸ್ ನಾಟ್ ದ ಡೂಯರ್ ದೆನ್ ಜಸ್ಟ್ ಡಿಸ್ಕಾರ್ಡ್ ಆಲ್ ದ ಶಾಸ್ತ್ರಸ್. ಬಟ್ ಶಾಸ್ತ್ರಗಳೆಲ್ಲ ಇದಕ್ಕೋಸ್ಕರ ಜೀವನಿಗೆ ಕರ್ತೃತ್ವ ಇದೆ. ತಥಾಹಿ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಬ್ರಾಹ್ಮಣು ನ ಹಂತವ್ಯ. ಒಂದು ವಿಧಿವಾಕ್ಯವನ್ನು, ಒಂದು ನಿಷೇಧ ವಾಕ್ಯವನ್ನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಏನು ಇದು ವಿಧಿವ್ಯಾಖ್ಯ, ವಿಧಿವ್ಯಾಖ್ಯ ಅಂದ್ರೆ ಡೂ, ಯು ಹ್ಯಾವ್ ಟು ಡೂ. ಏನು, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಯಾರಾದ್ರೆ ಸ್ವರ್ಗವನ್ನು ಬಯಸುತ್ತಾರೋ ಅವರು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು. ಇದು ನಮಗೆ ಗೀತಾವಾಗ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡ್ಬೇಕು. ಅಂದ್ರೆ ಏನು, ಕೇವಲ ಸ್ವರ್ಗಕ್ಕಾಗಿ ನೀವು ಜ್ಯೋತಿಷ್ಠೋಮಾದಿ ಯಜ್ಞಗಳನ್ನು ಮಾಡರಿ ಅಂತ ಅರ್ಥ ಅಲ್ಲ. ಇಲ್ಲಿ ವಿಧಿಕ ವಾಕ್ಯವನ್ನು ಮಾತ್ರ ನಾವು ತಗೋಬೇಕು. ಅಂದ್ರೆ ಸ್ವರ್ಗವನ್ನು ಬಯಸುವುದು ಒಂದು ರುಚಿ ಹುಟ್ಟಿಸುವುದಕ್ಕಾಗಿ, ನಿಜವಾಗಿ ಪರಮಾತ್ಮನ ಒಂದು ಅನುಗ್ರಹಕ್ಕಾಗಿ ಮಾಡಬೇಕು. ಆದ್ರೆ ಸ್ವರ್ಗವು ಅದರಿಂದ ಸಿಗತ್ತೆ, ಸ್ವರ್ಗವೂ ಸಿಗತ್ತೆ, ಸಿಗುವುದಿಲ್ಲ ಅಂತಲ್ಲ. ಆದ್ರೆ ಕೇವಲ ಸ್ವರ್ಗ ಇಚ್ಛೆಯಿಂದ ಮಾಡ್ಬೇಕಂತಲ್ಲ, ಜ್ಯೋತಿಷ್ಠೋಮಾದಿ ಯಜ್ಞಯಾಗಗಳನ್ನು ಯಾಕೆ ಮಾಡಬೇಕು ಅಂದ್ರೆ, ನೀವು ಸ್ವರ್ಗಕಾಮಿಯಾಗಿ ಅಂದ್ರೆ ಆ ಒಂದು ರುಚಿ ಹುಟ್ಟಿಸುವುದಕ್ಕೆ ಹೇಳುವುದು, ಮೋಕ್ಷಗಾಮಿಲ ಮೋಕ್ಷಕಾಮಿಗಳಾಗಿ ನೀವು ಮಾಡಬೇಕು ಅಂತೇಳಿ ಆ ದೃಷ್ಟಿಯಿಂದ ನಾವು ನೋಡಬೇಕು. ಅಂದ್ರೆ ಇದು ವಿಧಿವಾಕ್ಯ ಅನ್ನೋದು ಎಕ್ಸಾಂಪಲ್. ಈ ಪರ್ಪಸ್ ಏನು, ಇದು ಒಂದು ವಿಧಿವಾಕ್ಯ ಅದು. ಸೊ ಇದು ಮಾಡಬೇಕು ಅಂತ ಹೇಳಿದ್ರೆ ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳಿದಂತ ಆಗತ್ತೆ. ಅಷ್ಟೇ ಅಲ್ಲದೆ ಬ್ರಾಹ್ಮಣೋ ನ ಹಂತವ್ಯ, ಒನ್ ಶುಡ್ ನಾಟ್ ಕಿಲ್ ದಿ ಬ್ರಾಹ್ಮಣ. ಅಂದ್ರೆ ಏನು, ಬ್ರಾಹ್ಮಣನ್ನು ಸಂಹಾರ ಮಾಡುವ ಕೊಲ್ಲಬೇಡರಿ ಅಂತ ಹೇಳಿದರೆ ಇದು ಏನು, ನಿಷೇಧ ವಾಕ್ಯ. ಡೋಂಟ್ ಡು ಅಂತ ಹೇಳಿದ್ದಾನಂದ್ರೆ ಜೀವ ಕರ್ತೃತ್ವ ಆಗದೇ ಇದ್ದರೆ, ಅವನ ಕರ್ತವ್ಯ ಇಲ್ಲದೇ ಇದ್ದರೆ ಡೋಂಟ್ ಡು ಅಂತ ಯಾಕೆ ಹೇಳಬೇಕಾಗಿ ಬರುತ್ತೆ. ಸೊ ಅಂದ್ರೆ ಜೀವನಿಗೆ ಕರ್ತೃತ್ವ ಇದೆ. ಸೊ ನಿಷೇಧ ವಾಕ್ಯ, ಪ್ರೊಹಿಬಿಟಿವ್ ಆಕ್ಷನ್ ಹೇಳಿದ್ದಾರೆ ಕೋಸ್ಕರ. ಇತಿ ಏವಂ ಜಾತೀಯಕಂ ವಿಧಿ ಪ್ರತಿಷೇಧಾತ್ಮಕಂ ಇಷ್ಟಂ ಪ್ರೇಪ್ಸ್ಯಂತಂ ಅನಿಷ್ಟಂ ಪರಿಧಿಷ್ಯಂತಂ ಅಧಿಕಾರಿಣಾಂ ಶಾಸ್ತಿ ಹೇಳಿ. ಅಂದ್ರೆ ಏನು, ಏವಂ ಜಾತೀಯಕಂ ಇತ್ಯಾದಿ ವಿಷಯಗಳು, ಏನು ವಿಧಿ, ಆ ವಿಷಯಗಳು ಎಂತಾದ್ದು, ವಿಧಿ ಪ್ರತಿಷೇಧಾತ್ಮಕಂ ಅಂದ್ರೆ ವಿಧಿಯನ್ನು ಆಮೇಲೆ ನಿಷೇಧವನ್ನು ಎರಡನ್ನು ಹೇಳಿದ್ದಾರೆ. ಏನು ವಿಧಿಯನ್ನು, ನಾವು ಕ್ರಮಾಲಂಕಾರ ಅಂತೀವಿ, ಯಥಾಸಂಖ್ಯ ಅಲಂಕಾರ ಇಲ್ಲ ಕ್ರಮಾಲಂಕಾರ ರೆಸ್ಪೆಕ್ಟಿವ್ಲಿ ಅಂತ ಇಂಗ್ಲಿಷ್ ನಲ್ಲಿ ಪ್ರಯೋಗ ಮಾಡ್ತೀವಲ್ವಾ. ವಿಧಿ ಪ್ರತಿಷೇಧ ಅಂದ್ರೆ ಡೂಸ್ ಅಂಡ್ ಡೋಂಟ್ಸ್, ಹಾಗೆ ಡೂ ಇಸ್ ಇಷ್ಟ, ವಿಧಿ ಪ್ರತಿಷೇಧಕ ಪ್ರತಿಷೇಧಾತ್ಮಕಂ ಇಷ್ಟಂ ಅಂದ್ರೆ ಇಷ್ಟಂ ಅಂದ್ರೆ ನಮ್ಗೆ ಬೇಕಾಗಿದ್ದು ಯಾವುದು, ವಿಧಿ, ವಿಧಿ ಕಾರ್ಯವನ್ನು ನಾವು ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಪ್ರತಿಷೇಧ ನಿಷೇಧ ಕಾರ್ಯವನ್ನು ನಾವು ಏನು ಮಾಡಬೇಕು, ಅನಿಷ್ಟಂ ಪರಿಧಿಷ್ಯಂತಂ ಅಂದ್ರೆ ಇಷ್ಟಂ ಪ್ರೇಪ್ಸ್ಯಂತಂ ನಮಗೆ ಇಷ್ಟವಾದವನ್ನು ಮಾಡಬೇಕನ್ನುವ ಇಚ್ಛೆ ಬರಬೇಕು. ಪ್ರೇಪ್ಸಂತಂ ಅಂದ್ರೆ ಡಿಸೈರ್ ಟು ಡೂ, ಸೊ ಇಷ್ಟಂ ನಮಗೆ ಬೇಕಾದನ್ನು ಪ್ರೇಪ್ಸಂತಂ ಇಚ್ಛೆ ಮಾಡುವುದು, ಅನಿಷ್ಟಂ ಅಂದ್ರೆ ಇಷ್ಟ ಇಲ್ಲದೇ ಇರುವುದು. ಅನಿಷ್ಟ ಅಂದ್ರೆ ದಟ್ ವಿಚ್ ಇಸ್ ನಾಟ್ ಡಿಸೈರಬಲ್ ಅನ್ಡಿಸೈರಬಲ್ ಥಿಂಗ್, ಅನಿಷ್ಟವನ್ನು ನಾವು ಪರಿಧಿಷ್ಯಂತಂ, ಪರಿಧಿಷ್ಯ ಅಂದ್ರೆ ಮಾಡುವುದು ಬೇಡ ಅಂತ ನಾವು ಸ್ಟಾಪ್ ಮಾಡುವುದು. ಸೊ ಪರಿಧಿಷ್ಯಂತಂ ಅದು ಯಾರಿಗೆ ಅಪ್ಲೈ ಆಗತ್ತೆ, ಅಧಿಕಾರಿಣಂ ಶಾಸ್ತಿ ಅಧಿಕಾರ ಉಳ್ಳವರಿಗೆ. ಅಧಿಕಾರ ಉಳ್ಳವರಂದ್ರೆ ಏನು, ಒನ್ ಹೂ ಇಸ್ ಕೇಪಬಲ್ ಆಫ್ ಸ್ಟಾಪಿಂಗ್ ದಿ ಪ್ರೊಹಿಬಿಟಿವ್ ಆಕ್ಷನ್ ಆರ್ ಡಿಸೈರಿಂಗ್ ಟು ಡೂ ದಟ್ ವಿಚ್ ಇಸ್ ಪ್ರಿಸ್ಕ್ರೈಬ್ಡ್ ಆಕ್ಷನ್. ಸೊ ಈ ಎರಡನ್ನು ಕೂಡ ನಮಗೆ ಯಾರಿಗೆ ಹೇಳುತ್ತೆ, ಶಾಸ್ತಿ ಅಂದ್ರೆ ಶಾಸನ ಮಾಡುವುದು, ಶಾಸನ ಯಾರಿಗೆ ಮಾಡುತ್ತೆ? ಅಧಿಕಾರಿಣಂ, ಅಧಿಕಾರಿಗಳಿಗೆ ಈ ಶಾಸನ ಹೊರಟಿದೆ. ಅಂದ್ರೆ ಶಾಸ್ತ್ರಗಳೆಲ್ಲವೂ ಕೂಡ ಅಧಿಕಾರಿಗಳಿಗಾಗಿ ಹೊರಟಿದೆ. ಅಂದ್ರೆ ಜೀವ ಅಧಿಕಾರಿಯಾಗಿದ್ದಾನೆ. ಅಧಿಕಾರಿಯಾಗಿದ್ದಾನೆ ಅಂದ್ರೆ ಕರ್ತ ಆಗಿದ್ದಾನೆ. ಈ ಹ್ಯಾಸ್ ದ ಡ್ಯೂಯರ್ಶಿಪ್ ಅನ್ನುವ ಪ್ರಮಾಣ ಬರುತ್ತೆ ನಮಗೆ. ಅದಕ್ಕೆ ಟೀಕಾಚಾರ್ಯನೇ ಹೇಳಿದ್ದಾರೆ ಅನ್ನೋದು ನೋಡೋಣ. ತತ್ವ ಪ್ರಕಾಶದಲ್ಲಿ ಹೇಳಿದ್ದಾರೆ, ಅಲ್ಲಿ ಅತ್ರ ಈಶ್ವರೇ ಶ್ರುತಿ ಸಮನ್ವಯ ಸಿದ್ಧತ್ವಂ ಜೀವ ಕರ್ತೃತ್ವ ವಿಷಯ ಶ್ರುತಿ ವಿರೋಧ ಪರಿಹಾರಾದ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಅಂದ್ರೆ ಶಾಸ್ತ್ರಾದಿ ಸಂಗತಿ, ಶಾಸ್ತ್ರಗಳೆಲ್ಲವೂ ಇರುವ ಪರ್ಪಸ್, ಅದರ ಸಂಗತಿ ಅಂದ್ರೆ ಏನು, ಅದು ಯಾಕೆ ಹೊರಟಿವೆ ಅನ್ನುವುದು ನಾವು ವಿಚಾರ ಮಾಡಿದರೆ ನಮಗೆ ಏನು ಗೊತ್ತಾಗತ್ತೆ, ಅತ್ರ ಈಶ್ವರೇ ಶ್ರುತಿ ಸಮನ್ವಯ ಸಿದ್ಧತ್ವಂ. ನಮಗೆ ಶ್ರುತಿ ಸಮನ್ವಯ ಮಾಡಬೇಕು. ಏನು ಶ್ರುತಿ ಸಮನ್ವಯ ಮಾಡಬೇಕು, ಯಾಕೆ ಶ್ರುತಿ ಸಮನ್ವಯ ಮಾಡಬೇಕು? ಕೆಲವು ಕಡೆ ಈಶ್ವರನೇ ಕರ್ತ, ಕೆಲವು ಕಡೆ ಈಶ್ವರನ ಕರ್ತ ಜೀವನೂ ಕರ್ತ. ಈ ವಿಧವಾಗಿ ಓನ್ಲಿ ಲಾರ್ಡ್ ಇಸ್ ದ ಡೂಯರ್ ಅಂಡ್ ಆಲ್ಸೋ ಇನ್ನೊಂದು ಜಾಗದಲ್ಲಿ ಲಾರ್ಡ್ ಅಂಡ್ ದ ಜೀವ ಬೋತ್ ಆರ್ ಡೂವರ್ಸ್. ಈ ವಿಧವಾಗಿ ನಮಗೆ ಮ್ಯೂಚುವಲಿ ಕಾಂಟ್ರಡಿಕ್ಟಿಂಗ್ ರಿಮಾರ್ಕ್ಸ್ ಎಲ್ಲ ಕಾಣಿಸಿಕೊಡ್ತಾ ಇದಲ್ಲವಾ, ನಮ್ಗೆ ಕನ್ಫ್ಯೂಷನ್ ಬರ್ತಾ ಇದ್ದೀರಿ, ಏನ್ ಮಾಡ್ಬೇಕು ಅಂತ ಹೇಳಿದರೆ ಶ್ರುತಿ ಸಮನ್ವಯ ಸಿದ್ಧತ್ವಂ. ಆ ಶ್ರುತಿ ವಾಕ್ಯಗಳೆಲ್ಲವೂ ಕೂಡ ಅದಕ್ಕೆ ಒಂದು ಸಮನ್ವಯವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸಮನ್ವಯ ಮಾಡ್ತಾ ಇದ್ದಾರೆ? ಜೀವ ಕರ್ತೃತ್ವ ವಿಷಯ ಶ್ರುತಿ ವಿರೋಧ ಪರಿಹಾರಾದ್ ಅಸ್ತಿ. ಅಂದ್ರೆ ಜೀವ ಕರ್ತೃತ್ವ ವಿಷಯದಲ್ಲಿ ಶ್ರುತಿ ವಿರೋಧವನ್ನು ಪರಿಹಾರ ಮಾಡುವುದಕ್ಕಾಗಿ ಶಾಸ್ತ್ರಾದಿ ಸಂಗತಿ, ಈ ಶಾಸ್ತ್ರಗಳೆಲ್ಲ ಯಾಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ, ಶಾಸ್ತ್ರಗಳೆಲ್ಲ ಜೀವನಿಗೆ ನಮಗೆ ಕರ್ತೃತ್ವ ಇದೆ, ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಕೂಡದು, ಇದು ಮಾಡಕೂಡದು ಅಂತ ಹೇಳುವುದಕ್ಕೆ ಶಾಸ್ತ್ರಗಳು ಹೊರಟಿದೆ. ಅಂದ್ರೆ ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಶ್ವರೇ ಶ್ರುತಿ ಸಮನ್ವಯ ಉಕ್ತಃ, ಈ ಪರಮಾತ್ಮನಲ್ಲಿ ಶ್ರುತಿ ಸಮನ್ವಯ ಹೇಳಿದ್ದಾರೆ. ಹಾಗೆ ಸಚ ಜೀವ ಕರ್ತೃತ ವಿಷಯ ಶ್ರುತೀನಾಂ ವಿರೋಧೇನ ಅಪ್ರಮಾಣ್ಯ ಅನುಪನ್ನ ಸ್ಯಾದಿತಿ ತನ್ ನಿರಾಸಃ ಕಾರ್ಯಯೇವ. ಏನು ಜೀವ ಕರ್ತೃತ್ವ ವಿಷಯದಲ್ಲಿ ಶ್ರುತಿಗಳು ನಮಗೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿದರೆ ದಟ್ ಈಸ್ ನಾಟ್ ಟ್ರೂ, ದಟ್ ಶುಡ್ ನಾಟ್ ಬಿ ಟೇಕನ್, ತನ್ ನಿರಾಸಃ ಕಾರ್ಯ. ವಿ ಹ್ಯಾವ್ ಟು ಡಿಸ್ಕಾರ್ಡ್ ದ ಸ್ಟೇಟ್ಮೆಂಟ್ಸ್ ವಿಚ್ ಕಂಪ್ಲೀಟ್ಲಿ ರಿಜೆಕ್ಟ್ ದ ಡ್ಯುಯರ್ಶಿಪ್ ಫಾರ್ ಎ ಜೀವ. ಜೀವನಿಗೆ ಡ್ಯುಯರ್ಶಿಪ್ಪೇ ಇಲ್ಲ ಅಂತ ಯಾವ್ದಾದ್ರೂ ಶಾಸ್ತ್ರ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ನಿರಾಸೆ ಮಾಡಬೇಕು ಅಂತ ಹೇಳಿದರೆ, ಪ್ರಕೃತೋ ಜೀವಯೋ ವಿಷಯ, ಇದು ಜೀವನ ವಿಷಯ ಅಂತ ಹೇಳಿ ಕಿಂ ಕತ್ತ ನವಾ ಇದು ಸಂದೇಹ. ನಮಗೆ ಜೀವನ ವಿಷಯದಲ್ಲಿ ಮೊದಲನೇ ಪ್ರಶ್ನೆ ಏನು, ಜೀವ ಕರ್ತನ ಆಗಿದ್ದಾನೋ ಇಲ್ಲವೋ. ಜೀವ ಕಿಂ ಕರ್ತ, ಈಸ್ ಈ ಎ ಡೂಯರ್ ನವಾ ಆರ್ ಹೀ ಇಸ್ ನಾಟ್, ಇದು ಸಂದೇಹ. ಅಂದ್ರೆ ಇದು ನಮಗೆ ಪ್ರಶ್ನೆ, ದಿಸ್ ಇಸ್ ದ ಡೌಟ್ ದಟ್ ವಿ ಗೆಟ್. ಸಂದೇಹ ಬೀಜಂ, ನಮಗೆ ದಿ ಸೀಡ್ ಆಫ್ ಡೌಟ್ ದಟ್ ಕಮ್ಸ್ ಟು ಅವರ್ ಮೈಂಡ್. ಅದಕ್ಕೆ ಶ್ರುತಿ ವಿಗಾನಂ ದರ್ಶಯತಿ, ವಿಗಾನಂ ಅಂದ್ರೆ ಸಂದೇಹ, ಶ್ರುತಿ ವಾಕ್ಯಗಳನ್ನು ಕೇಳುವ ಮೂಲಕವಾಗಿ ನಮಗೆ ಬರುವ ಸಂಶಯಗಳನ್ನು ತೋರಿಸಿಕೊಡ್ತಾ ಇದ್ದಾರೆ. ಏನು, ಈಶ್ವರಸ್ಯ ಇತಿ. ಈಶ್ವರಸ್ಯ ಅಂದ್ರೆ ಈಶ್ವರಸ್ಯ ಏವ ಕರ್ತೃತ್ವ ಮುಕ್ತಂ ಅಂತ ಆಚಾರ್ಯ ಹೇಳಿದ್ದಾರಲ್ವಾ, ಅದನ್ನು ಹೇಳ್ತಾ ಇದ್ದಾರೆ. ಈಶ್ವರಸ್ಯ ಏವ ಕರ್ತೃತ್ವ ಮುಕ್ತಂ ಇತಿ ಅನೇನ ನ ಅನ್ಯಃ ಕರ್ತ ಇತ್ಯಾದಿ ಶ್ರುತಿ ಸೂಚಯತಿ. ಈ ಶ್ರುತಿಯನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಶ್ವರ ಒಬ್ಬನಿಗೆ ಕರ್ತೃತ್ವ ಇದೆ, ಬೇರೆಯವರಿಗೆ ನ ಅನ್ಯ ಕರ್ತ, ನಾನ್ಯ ಕರ್ತ ಅನ್ನುವ ಶ್ರುತಿ ಪ್ರಮಾಣವೂ ಇದೆ. ನಾನ್ಯ ಕರ್ತ, ಈಶ್ವರ ಏವ ಕರ್ತ, ಈಶ್ವರ ಒಬ್ಬನೇ ಕರ್ತ, ಬೇರೆ ಯಾರು ಕರ್ತ ಅಲ್ಲ ಅನ್ನುವ ಶ್ರುತಿ ವಾಕ್ಯವೂ ಇದೆ. ಸೊ ಈ ವಿಧವಾಗಿ ಈಶ್ವರ ಒಬ್ಬನೇ ಕರ್ತ ಅನ್ನುವ ಶ್ರುತಿ ವಾಕ್ಯವೂ ಇದೆ, ಜೀವೋಪಿ ಕರ್ತ ಅನ್ನುವ ಶ್ರುತಿ ವಾಕ್ಯವೂ ಇದೆ. ಈ ವಿಧವಾಗಿರುವಾಗ ನಾವು ಹೇಗೆ ಮಾಡಬೇಕು? ಜೀವೋ ನ ಕರ್ತ ಇತಿ ಪೂರ್ವಪಕ್ಷ, ಅಂದ್ರೆ ಜೀವ ಕರ್ತನೇ ಅಲ್ಲ ಅಂತ ಪೂರ್ವಪಕ್ಷ ಹೇಳಿದರೆ ಆವಾಗ ಆಚಾರ್ಯರದನ್ನು ಭಂಗ ಮಾಡ್ತಾ ಕರ್ತೃತ್ವ ಅಭಾವಸ್ಯ ಕೃತತ್ವಾತ್, ಅಂದ್ರೆ ಕರ್ತೃತ್ವ ಇಲ್ಲವೇ ಇಲ್ಲ ಅನ್ನುವ ಒಂದು ನಿಮ್ಗೆ ಎಣಿಸಿಕೊಡ್ತಾ ಇದೆ ಅಂತ ಪೂರ್ವಪಕ್ಷಿಗಳು ಬಂದು ಹೇಳ್ತಾರೆ. ನೋಡ್ರಿ, ಜೀವನ ಕರ್ತ ಅಲ್ಲ, ಜೀವ ಇಸ್ ನಾಟ್ ದ ಡೂವರ್, ಏಕಾದಶಿ ವಾಕ್ಯವಿದೆ ನೋಡ್ರಿ ಅಂತ ಹೇಳಿದರೆ ಆವಾಗ ಆಚಾರ್ಯರದಕ್ಕೆ ಖಂಡನ ಮಾಡ್ತಾ ಜೀವ ಕರ್ತೇ ಅಪಿ ಅಸ್ತಿ ಶ್ರುತಿ ನ ತ ಅಸೌ ಈಶ್ವರ ವಿಷಯ ಹೇಳಿದರೆ, ಜೀವ ಕರ್ತೃತ್ವ ವಿಷಯದಲ್ಲಿ ಕೂಡ ನಮಗೆ ವಾಕ್ಯಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಮಾಣವನ್ನು ಕೊಡ್ತಾ ತದ ಅಭಿಸಂ ಅನ್ನುವ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತಹ ಪ್ರಮಾಣ, ಅಲ ಸಂಪತ್ತಿ ಶ್ರವಣಾದಿತಿ ಚೇತ್ ನ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಕರ್ತೃತ್ವ ಶ್ರುತೇಹೇ ಸಯುಕ್ತಿಕತ್ವೇನ ಪ್ರಾಬಲ್ಯಾತ್. ಅಂದ್ರೆ ಏನು, ಅಕರ್ತೃತ್ವ ಅಂದ್ರೆ ಜೀವನಿಗೆ ಕರ್ತೃತ್ವ ಇಲ್ಲ ಅನ್ನುವ ಶ್ರುತಿ ವಾಕ್ಯಗಳಿದೆ, ಜೀವನಿಗೆ ಕರ್ತೃತ್ವ ಇದೆ ಅನ್ನುವ ಶ್ರುತಿ ವಾಕ್ಯಗಳಿದೆ, ಇದು ಹೇಗೆ ಹೇಗೆ ಹೊಂದಾವಣಿಕೆ ಮಾಡುವುದು? ಹೌ ಡು ವಿ ರಿಕನ್ಸೈಲ್ ದಿಸ್ ಸ್ಟೇಟ್ಮೆಂಟ್ ಹೇಳಿದ್ರೆ, ನಮಗೆ ಆಕ್ಚುಲ್ ಆಗಿ ರಾಯರ್ದು ನೋಡಿದಾಗ ಇನ್ನೂ ಸ್ವಲ್ಪ ಈ ಟೀಕಾಚಾರ್ಯರು ಕೊಟ್ಟಿದ್ದವು ಟೀಕೆ ಮೇಲೆ ಟಿಪ್ಪಣಿಯನ್ನು ರಾಯರು ಮಾಡಿ ಆ ಪ್ರಶ್ನೆಗಳನ್ನು ಇನ್ನೂ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಇದನ್ನು ನೋಡಿದಾಗ ಸ್ವಲ್ಪ ಜಟಿಲವಾಗಿದೆ, ಇಟ್ ಇಸ್ ಎ ಲಿಟಲ್ ಬಿಟ್ ಹಾರ್ಡ್ ನಾಟ್ ತರ ಕಾಣಿಸುತ್ತೆ. ಟೀಕಾಚಾರ್ಯರು ಬರೆದಿದ್ದು ಅವರು ಅಷ್ಟು ವಿಸ್ತಾರ ಮಾಡಿದ್ದು ಸ್ವಲ್ಪ ಕಷ್ಟವಾಗಿ ತೋರುತ್ತೆ, ಆದ್ರೆ ಅದನ್ನ ಇನ್ನೂ ವಿಸ್ತಾರ ಮಾಡಿ ರಾಯರು ಹೇಳ್ತಾರೆ. ಅದನ್ನ ನಾವು ನೋಡಿದಾಗ ಈ ಪ್ರಶ್ನೆಗಳನ್ನೇ ಇನ್ನೂ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ತಾ ಇದ್ದಾರೆ, ಅದು ನೋಡೋಣ. ಅಲ್ಲಿ ಇಲ್ಲಿ ಸಂಕ್ಷೇಪವಾಗಿ ಟೀಕಾಚಾರ್ಯ ಹೇಳ್ತಾ ಇದ್ದಾರೆ, ಅದನ್ನ ನೋಡೋಣ. ಇಲ್ಲಿ ಸಮರ್ಥಿತಂ ಈಶ್ವರಸ್ಯ ಅನನ್ಯ ಯೋಗೇನ ಕರ್ತೃತ್ವಂ ಇತರ ವ್ಯಪದೇಶಾತ್ ಇತ್ಯಾದವು ಅಂತೇಳಿ ಇಲ್ಲಿ ಇತರ ವ್ಯಪದೇಶಾದಿಗಳನ್ನ ನಾನು ಮುಂಚೆ ಹೇಳಿದ್ದೀನಲ್ವಾ, ಅಲ್ಲಿ ಅದನ್ನು ರೆಫರ್ ಮಾಡ್ತಾ ಇದ್ದಾರೆ. ಏನಂತ ಅತಯೇವ ದ್ವಯೋ ಕರ್ತೃತ್ವ ಇತ್ಯಪಿ ಪ್ರತ್ಯುಕ್ತ, ಅಂದ್ರೆ ಅಲ್ಲಿ ಇತರ ವ್ಯಪದೇಶಾಧಿಕರಣದಲ್ಲಿ ಏನ್ ಹೇಳಿದ್ದಾರೆ, ಪರಮಾತ್ಮ ಒಬ್ಬನೇ ಕರ್ತ ಅನ್ನುವುದು. ಯಾಕಂದ್ರೆ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಅದಕ್ಕೆ ದ್ವಯೋಹ ಕರ್ತೃತ್ವ ಇತ್ಯಪಿ ಪ್ರತ್ಯುಕ್ತ, ಅದಕ್ಕೆ ಪ್ರತಿವಾಕ್ಯವಾಗಿ ಅಂದ್ರೆ ಅದಕ್ಕೆ ಆನ್ಸರ್ ಆಗಿ ಇಬ್ಬರಿಗೆ ಕರ್ತೃತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಈಶ್ವರಸ್ಯ ಏವ ಕರ್ತೃತ್ವ ಅಂಗೀಕಾರೇ ಕಲ್ಪನಾ ಲಾಘವಂ ಸಸ್ಯಾತ್. ಇಲ್ಲಿ ಕಲ್ಪನಾ ಲಾಘವ ಕಲ್ಪನಾ ಗೌರವ ಅನ್ನೋ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಏನು ಅಂತ ಹೇಳಿದರೆ, ಪರಮಾತ್ಮ ಒಬ್ಬನೇ ಕರ್ತ ಅಂತ ನಾವು ಒಪ್ಪಿದರೆ ಕಲ್ಪನಾ ಲಾಘವ ಅಂದ್ರೆ ಏನು, ನಮಗೆ ಇಬ್ಬರು ಕರ್ತ ಅಂತ ಹೇಳಿದಾಗ ನಮ್ಮ ಕಲ್ಪನೆ ಎಷ್ಟಿದೆ, ಪರಮಾತ್ಮನೂ ಕರ್ತ ಜೀವನು ಕರ್ತ ಇಬ್ಬರೂ ಕರ್ತ ಅನ್ನುವ ಕಲ್ಪನೆ ಇದೆ ನಮ್ಮ ಮನಸ್ಸಿನಲ್ಲಿ. ಈಶ್ವರ ಒಬ್ಬನೇ ಕರ್ತ ಅಂತ ಹೇಳಿದರೆ ನಮ್ಮ ಕಲ್ಪನಾ ಲಾಘವ ಅಂದ್ರೆ ನಮ್ಮ ಕಲ್ಪನೆಯನ್ನು ಕಮ್ಮಿ ಮಾಡ್ಕೋಬೇಕು, ಜೀವನು ಕರ್ತನಾಗಿದ್ದಾನೆ ಅನ್ನುವ ಕಲ್ಪನೆಯನ್ನು ನಾವು ತೆಗೆದುಹಾಕಿಬಿಡಬೇಕು, ಈಶ್ವರ ಒಬ್ಬನೇ ಕರ್ತ ಅಂತ ತಗೋಬೇಕು, ಅದು ಕಲ್ಪನಾ ಲಾಘವ ಆಗತ್ತೆ. ದಟ್ ಮೀನ್ಸ್ ಇಟ್ ಈಸ್ ರಿಡ್ಯೂಸಿಂಗ್ ಅವರ್ ಅಮೌಂಟ್ ಆಫ್ ಇಮ್ಯಾಜಿನೇಷನ್. ಅದೇ ಹೇಳ್ತಾ ಇದ್ರೆ ಜೀವಸ್ಯ ಅಪಿ ತದಂಗೀಕಾರೇ ಗೌರವಂಶ, ಹಾಗಾದ್ರೆ ನಾವು ಇಬ್ಬರೂ ಕರ್ತ ಅಂತ ಹೇಳ್ಬಿಡೋಣ ಅಂತ ಹೇಳಿದ್ರೆ ಆವಾಗ ಕಲ್ಪನಾ ಗೌರವ ಆಗುತ್ತೆ. ಅಂದ್ರೆ ಒಬ್ಬನೇ ಈಶ್ವರ ಒಬ್ಬನೇ ಕರ್ತ ಅಂತ ನಾವು ಯಾವಾಗ ಅಂಗೀಕಾರ ಮಾಡಬೇಕು, ಆದ್ರೆ ಇಬ್ಬರೂ ಕರ್ತ ಅಂತ ಹೇಳಿದರೆ ಎಷ್ಟು ನೀವು ಕಲ್ಪನೆ ಮಾಡಬೇಕು ಅದಕ್ಕಿಂತಲೂ ಬಹಳ ಜಾಸ್ತಿ ಕಲ್ಪನೆ ಮಾಡ್ತಾ ಇದ್ದಾರ್ರಿ. ಈಶ್ವರ ಒಬ್ಬನೇ ಕರ್ತ ಅಂತ ನೀವು ಅಷ್ಟೇ ಕಲ್ಪನೆ ಮಾಡಬೇಕು, ಇಬ್ಬರು ಕರ್ತ ಅಂತ ಹೇಳಿದ್ರೆ ನಿಮ್ಗೆ ಯು ಆರ್ ಇಮ್ಯಾಜಿನಿಂಗ್ ಟೂ ಮಚ್, ಒಂದಾ ಯು ಆರ್ ಇಮ್ಯಾಜಿನಿಂಗ್ ಟೂ ಲೆಸ್, ಇಲ್ಲ ಯು ಆರ್ ಇಮ್ಯಾಜಿನಿಂಗ್ ಟೂ ಮಚ್ ಅಂತ ಹೇಳ್ದಂಗ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ತದ್ ಅಂಗೀಕಾರೇತು ಗೌರವಂ ಸ್ಯಾತ್ ನ ಖಲು ಲಾಘವಾಯ ಶುತ್ಯಾದಿ ಸಿದ್ಧಂ ಈಶ್ವರಸ್ಯ ಕೃತ್ವಂ ಆತುಂ ಯುಕ್ತಂ ಅತಃ ಸಯುಕ್ತಿಕ ಶ್ರುತಿ ವಿರೋಧೇನ ಕರ್ತೃತ್ವ ಶ್ರುತೇ ಅಪ್ರಾಮಾಣ್ಯಾತ್ ಅಯುಕ್ತ ನಾರಾಯಣೇ ಶ್ರುತಿ ಸಮನ್ವಯ ಇತಿ ಪ್ರಾಪ್ತೆ ಶಾಂತ ಸಿದ್ಧಾಂತೆಯ ಸೂತ್ರಂ ಅವತಾರ್ಯ ವ್ಯಾತಿಷ್ಠೆ. ಅದಕ್ಕೆ ಸೂತ್ರವನ್ನು ವ್ಯಾಖ್ಯಾನ ಮಾಡಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ ಅಸ್ತಿಯೇವ ಜೀವಸ್ಯ ಅಪಿ ಕರ್ತೃತ್ವಂ. ಫೈನಲ್ ಕನ್ಕ್ಲೂಷನ್ ಏನು, ಅಸ್ತಿಯೇವ ಜೀವಸ್ಯ ಅಪಿ ಕರ್ತೃತ್ವಂ, ಜೀವನಿಗೂ ಕರ್ತೃತ್ವ ಇದೆ. ತದ ಅಭಾವೇ ಹಾಗೆ ನಾವು ಒಪ್ಪದೇ ಇದ್ದರೆ ವಿಧಿ ನಿಷೇಧ ಶಾಸ್ತ್ರ ವೈಯಕ್ತ್ಯ ಪ್ರಸಂಗಾತ್, ವಿಧಿ ನಿಷೇಧಗಳನ್ನುವ ಅಂದ್ರೆ ಡೂಯರ್ಸ್ ಡೂಸ್ ಅಂಡ್ ಡೋನ್ಸ್ ಅನ್ನುವ ಶಾಸ್ತ್ರ ವಾಕ್ಯಗಳೆಲ್ಲವೂ ಕೂಡ ವ್ಯರ್ಥವಾಗಿ ಬಿಡುತ್ತೆ. ನಹಿ ಕರ್ತಾರಂ ಅಂತರೇಣ ಅರಣ್ಯ ರೋದನ, ನಮ್ಗೆ ಅರಣ್ಯ ರೋದನ ಅಂತೆ ಒಂದು ಕಾಡಿನಲ್ಲಿ ಅಳುವಂತಹದ್ದು, ಅರಣ್ಯ ರೋದನಾಯ ಮಾನ ಶಾಸ್ತ್ರಸ್ಯ ಸಾರ್ಥಕ್ಯಂ ಭವತಿ ಅಂತೇಳಿ ಇದಕ್ಕೂ ಒಂದು ಚಮತ್ಕಾರವಾಗಿ ಹೇಳ್ತಾರೆ. ಯಾರಾದರೂ ಕಷ್ಟ ಇದೆ, ನಮ್ಗೆ ಕಷ್ಟ ಇದ್ರೆ ಏನ್ ಮಾಡ್ಬೇಕ್ರಿ, ಒಂದು ಕಾಡಿನಲ್ಲಿ ಹೋಗಿ ಯಾರು ಇಲ್ಲದೆ ಇರೋ ಕಡೆ ಹೋಗಿ ಸಣ್ಣ ಗಟ್ಟೆಗೆ ಹತ್ಬಿಟ್ರೆ ಯಾರನ್ನ ಬಂದು ನಿಮ್ಗೆ ಸಹಾಯ ಮಾಡ್ತಾರಂದ್ರೆ, ಯಾರು ಇಲ್ಲದೆ ಇರೋ ಕಾಡಿನಲ್ಲಿ ಹೋಗಿ ಹತ್ತರೆ ಅದು ವ್ಯರ್ಥ. ವಾಟ್ ಈಸ್ ದ ಪರ್ಪಸ್? ಒಂದು ಕಾಡಿನಲ್ಲಿ ಯಾರು ಜನವೇ ಇರೋದಿಲ್ಲ, ಅಲ್ಲಿ ಹೋಗಿ ನಾನು ಗಟ್ಟಿಯಾಗಿ ಅಳ್ತಾ ಕೂರ್ತೀನಿ ಅಂತ ಹೇಳಿದ್ರೆ ನಮ್ಮ ಕಷ್ಟವನ್ನು ಯಾರು ಹೋಗಲಾಗ್ತದೆ? ಯಾರೋ ಎಲ್ಲನ ಜನಗಳು ಇರೋ ಕಡೆ ಹೋಗಿ ಅಲ್ಲಿ ಹತ್ತರೆ ಯಾರೋ ಬಂದು ಸಹಾಯ ಮಾಡ್ತಾರೆ, ಕಷ್ಟವನ್ನು ತೆಗೆದು ಬಿಡ್ತಾರೆ. ಅದಕ್ಕೆ ಅರಣ್ಯ ರೋದನ ಅಂತ ಕರ್ತಾರೆ. ಯಾವುದಾದರೆ ನಮಗೆ ಯಾವ ಫಲವನ್ನು ಕೊಡುವುದಿಲ್ಲವೋ, ವ್ಯರ್ಥವಾದ ಕೆಲಸವಾಗುತ್ತೋ, ಅದಕ್ಕೆ ಅರಣ್ಯ ರೋದನ ಅಂದ್ರೆ ಕಾಡಿನಲ್ಲಿ ಕೂತು ಅಳುವುದು ಅಂತ ಕರೀತಾರೆ. ಈ ವಿಧವಾಗಿ ಜೀವ ಕರ್ತ ಅಲ್ಲ ಅಂತ ಹೇಳಿದರೆ ಅವನು ಮಾಡೋ ಕೆಲಸಗಳೆಲ್ಲ ಆ ಶಾಸ್ತ್ರಗಳೆಲ್ಲ ಕೂಡ ಅರಣ್ಯ ರೋದನ ಅಂದ್ರೆ ಕ್ರೈಯಿಂಗ್ ಆಫ್ ದ ವಾಯ್ಸ್ ಆಫ್ ದ ಶಾಸ್ತ್ರ ಈಸ್ ವೇಸ್ಟೆಡ್. ಶಾಸ್ತ್ರಗಳ ಒಂದು ವಾಯ್ಸ್ ಯಾವ್ದಿದೋ ಎಲ್ಲ ವ್ಯರ್ಥವಾಗಿ ಬಿಡುತ್ತೆ. ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಆ ಪರಮಾತ್ಮನಿಗೆ ಆ ಶಾಸ್ತ್ರಗಳಿಲ್ಲ, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿದರೆ ಜಡಕ್ಕೋಸ್ಕರವಾಗಿಯೋ ಮತ್ತೆ ಹೊರಟಿದೆ ಶಾಸ್ತ್ರ? ಇಲ್ಲ. ನಚ ಜಡಂ ಪ್ರತಿ ತೌ ಭವತೋ ನ ಅಪಿ ಈಶ್ವರಂ ಪ್ರತಿ, ಅಂದ್ರೆ ಶಾಸ್ತ್ರಗಳು ಜಡವಸ್ತುಗಳಿಗಾಗಿ ಹೊರಟಿಲ್ಲ, ಪರಮಾತ್ಮನಿಗಾಗಿ ಈಶ್ವರನಿಗಾಗಿ ಹೊರಟಿಲ್ಲ ಶಾಸ್ತ್ರಗಳು, ಅಂದ್ರೆ ಶಾಸ್ತ್ರಗಳೆಲ್ಲ ಜೀವನಿಗಾಗೇ ಹೊರಟಿವೆ, ಅಂದ್ರೆ ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳಿದಂತಾಯ್ತು. ತಥಾಸಕ್ತಿ ಪುಣ್ಯ ಪಾಪಲೇಪ ಪ್ರಸಂಗೇನ ಅನೀಶ್ವರತ್ವ ಆಪತ್ತೇಹೇ. ಅದಕ್ಕೆ ಇಲ್ಲ ಏನು ಅಂತ ಹೇಳಿದ್ರೆ, ಪುಣ್ಯ ಪಾಪ ಪ್ರಸಕ್ತಿ ಬಂದ್ರೆ ಯಾವುದು ಇಲ್ಲ, ಈಶ್ವರನೇ ಇಲ್ಲ ಅಂತ ಹೇಳಿ ನಿರೀಶ್ವರವನ್ನು ಒಪ್ಪುವಂತ ಒಂದು ಸಂದರ್ಭ ಬಂದ್ರೆ ಅದು ವ್ಯರ್ಥ. ಹಾಗೂ ಇಲ್ಲ, ಯಾಕೆಂದ್ರೆ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಎಲ್ಲವೂ ಮಾಡುವನು ಒಂದು ಪರಮಾತ್ಮ ಇದ್ದಾನೆ. ಅದಕ್ಕೆ ಅತಃ ಜೀವಸ್ಯ ಕರ್ತೃತ್ವ ಅಂಗೀಕಾರೇ ಶಾಸ್ತ್ರಕ್ಕೆ ಅರ್ಥ ಶಾಸ್ತ್ರಸ್ಯ ಅರ್ಥವತ್ವ ಸಿದ್ಧೇಯೇ ಸಹ ಅಪಿ ಕರ್ತ ಅಂಗೀಕಾರ್ಯ ಇತಿ ಭಾವ ಹೇಳಿ ಟೀಕಾಚಾರ್ಯನು ಫೈನಲ್ ಆಗಿ ಕನ್ಕ್ಲೂಡ್ ಆಗಿ ಏನೇನು ಕನ್ಕ್ಲೂಡ್ ಮಾಡ್ತಾ ಇದ್ದಂದ್ರೆ, ಜೀವದ ಕರ್ತೃತ್ವವನ್ನು ನಾವು ಒಪ್ಪಲೇಬೇಕು, ಆವಾಗಲೇ ಶಾಸ್ತ್ರಗಳಿಗೆ ಒಂದು ಅರ್ಥವತ್ವ ಒಂದು ಮೀನಿಂಗ್ಫುಲ್ನೆಸ್ ಬರುತ್ತೆ ಅಂತೇಳಿ, ಆ ಕಾರಣದಿಂದ ಜೀವ ಕೂಡ ಕರ್ತ ಅನ್ನುವುದು ನಾವು ಒಪ್ಪಲೇಬೇಕು ಅಂತ ಹೇಳಿ ಟೀಕಾಚಾರ್ಯ ಹೇಳಿದ್ದಾರೆ. ಅದಕ್ಕೆ ರಾಯರು ನಮಗೆ ಭಾವದೀಪೆಯಲ್ಲಿ ಹೇಳುವಂತಹ ಸಮಾಚಾರವನ್ನು ನಾವು ನೋಡೋಣ. ಇಲ್ಲಿ ರಾಯರು ಭಾವದೀಪೆಯಲ್ಲಿ ಹೇಳಿದ್ದಾರೆ, ಅಷ್ಟೇ ಅಲ್ಲದೆ ರಘುತ್ತಮ ಚಿತ್ರ ಕೂಡ ಭಾವಬೋಧದಲ್ಲಿ ಕೂಡ ಹೇಳಿದ್ದಾರೆ. ನಾವು ಸಂಕ್ಷೇಪವಾಗಿ ಪ್ರಶ್ನೆಗಳನ್ನು ಏನೇ ಹೇಳಿದ್ದಾರೆ ಅಂತ ನೋಡೋಣ. ಇಲ್ಲಿ ಒಂದೊಂದು ಪ್ರಶ್ನೆಯನ್ನು ಹೇಳ್ತಾರೆ. ಅಂದ್ರೆ ಇಲ್ಲಿ ನಾನು ಐ ಥಿಂಕ್ ಟೂ ಮಚ್ ಸಂಸ್ಕೃತ್ ಇದೆ ಅಂತ ನೀವು ಅನ್ಕೊಂಡ್ರೆ, ಐ ಜಸ್ಟ್ ಗಿವ್ ದ ಬ್ರೀಫ್ ಆಗಿ ಅದು ಸಮ್ಮರಿ ಏನು ಅಂತ ಕೊಡ್ತೀನಿ. ಆಮೇಲೆ ಇಫ್ ಯು ಫೀಲ್ ಲೈಕ್ ಗೋಯಿಂಗ್ ಡೀಪರ್ ಇನ್ ಟು ದ ಸಂಸ್ಕೃತ್ ನೋಡ ಆಮೇಲೆ ನೋಡೋಣ. ಸಂಕ್ಷೇಪವಾಗಿ ನೋಡಿದ್ರೆ ರಾಯರನ್ನು ಪ್ರಶ್ನೆ ಮಾಡ್ತಾರೆ. ನಾವು ನಮಗೆ ಬರುವಂತಹ ಪ್ರಶ್ನೆ, ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಬಂದ್ರೆ, ಜೀವನಿಗೆ ಕರ್ತೃತ್ವ ಇದೆ ಅಂತ ಆಚಾರ್ಯ ಹೇಳಿದ್ದಾರೆ. ಆವಾಗ ಜೀವನಿಗೆ ಕರ್ತೃತ್ವ ಇದೆ ಅಂದ್ರೆ ಎಂತಹ ಕರ್ತೃತ್ವ ಅನ್ನೋ ಪ್ರಶ್ನೆಯನ್ನು ರಾಯರು ತಗೊಂಡು ಬರ್ತಾರೆ. ಅಂದ್ರೆ ಜೀವ ಇಬ್ಬರೂ ಕರ್ತ ಅಂತ ಹೇಳಿದರೆ, ಜೀವ ಅಸ್ವತಂತ್ರ ಕರ್ತ, ಪರಮಾತ್ಮ ಸ್ವತಂತ್ರ ಕರ್ತ ಅಂತ ಹೇಳಿದರೆ ಇಬ್ಬರೂ ಕರ್ತ ಅನ್ನೋದಕ್ಕೆ ಸರಿ ಹೋಗುತ್ತೆ. ಈಶ್ವರ ಒಬ್ಬನೇ ಕರ್ತ ಅಂದ್ರೆ ಈಶ್ವರ ಒಬ್ಬನೇ ಸ್ವತಂತ್ರ ಕರ್ತ ಅಂತ ಅರ್ಥ ಮಾಡಿದರೆ ಅದೂ ಸರಿ ಹೋಗುತ್ತೆ. ಅಂದ್ರೆ ಎಲ್ಲಾ ಶಾಸ್ತ್ರ ವಾಕ್ಯಗಳ ಸಮನ್ವಯವನ್ನು ಹೇಗೆ ತಗೊಂಡು ಬರ್ತಾರೆ ಅಂತ ಹೇಳಿದರೆ, ಈಶ್ವರ ಏವ ಕರ್ತ ಅಂತ ಹೇಳಿದ್ರೆ ಈಶ್ವರ ಏವ ಸ್ವತಂತ್ರ ಕರ್ತ ಅಂತ ನಾವು ಮಾಡಬೇಕು. ಅದನ್ನು ನಾವು ಕ್ವಾಲಿಫೈ ಮಾಡಬೇಕು. ಈಶ್ವರ ಒಬ್ಬನೇ ಕರ್ತ ಅಂತ ಹೇಳಿದ್ರೆ ಈಶ್ವರ ಒಬ್ಬನೇ ಸ್ವತಂತ್ರ ಕರ್ತ, ಜೀವನೇ ಕರ್ತ ಅಂತ ಹೇಳಿದ್ರೆ ಜೀವ ಒಬ್ಬನೇ ಪರತಂತ್ರ ಕರ್ತ, ಇಬ್ಬರೂ ಕರ್ತರು ಅಂತ ಹೇಳಿದ್ರೆ ಸ್ವತಂತ್ರ ಕರ್ತ ಪರತಂತ್ರ ಕರ್ತ. ಏನು, ಪರಮಾತ್ಮ ಒಬ್ಬನೇ ಸ್ವತಂತ್ರ ಕರ್ತ, ಜೀವನು ಮಾತ್ರನೇ ಪರತಂತ್ರ ಕರ್ತ. ಈ ಕಾರಣದಿಂದ ಇಬ್ಬರೂ ಕರ್ತರು ಅಂತ ಹೇಳಿದಂತೂ ಆಗತ್ತೆ. ಹೇಳಿ ನಮಗೆ ಈ ಎಲ್ಲಾ ವಾಕ್ಯಗಳ ಸಮನ್ವಯವನ್ನು ಮಾಡಿ ರಾಯರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಈ ಕಾರಣದಿಂದ ಇದನ್ನು ನಾವು ತಗೊಂಡಾಗ ನಮಗೆ ಹಾಗಾದ್ರೆ ಕೆಲ ಇನ್ನೂ ಸಂದೇಹಗಳು ಬರುತ್ತೆ. ಏನು ಸಂದೇಹಗಳು ಬರುತ್ತೆ ಅಂದ್ರೆ, ಜೀವ ಒಬ್ಬನೇ ಕರ್ತ ಅಂದ್ರೆ ಏನು, ಪರತಂತ್ರ ಕರ್ತ, ಪರಮಾತ್ಮ ಒಬ್ಬನೇ ಕರ್ತ ಅಂದ್ರೆ ಸ್ವತಂತ್ರ ಕರ್ತ ಅಂತ ಹೇಳಿದರೆ, ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳಿದರೆ ಮತ್ತೆ ಜೀವನಿಗೆ ಯಾಕೆ ಫಲ ಬರಬೇಕು? ಯಾವುದೇ ಒಂದು ಕೆಲಸ ಮಾಡಿದರೆ ಸ್ವಾತಂತ್ರ್ಯ ಸ್ವಲ್ಪ ಆದರೂ ಇದ್ದರೆ ಅವನಿಗೆ ಫಲ ಕೊಡಬೇಕು. ಸ್ವಾತಂತ್ರ್ಯವೇ ಇಲ್ಲ, ಎಲ್ಲಾ ಪರಮಾತ್ಮನ ಇಚ್ಛಾನುಸಾರವಾಗಿ ನಡೆಯುತ್ತೆ. ಅವನ ಇಚ್ಛಾನುಸಾರವಾಗೇ ಜೀವನಿಗೆ ಇಚ್ಛೆ ಬರುತ್ತೆ, ಅವನ ಪರಮಾತ್ಮನ ಇಚ್ಛಾನುಸಾರವಾಗೇ ಜೀವ ಎಲ್ಲವನ್ನು ಮಾಡ್ತಾನೆ ಅಂತ ಹೇಳಿದರೆ ಜೀವನಿಗೆ ಯಾವ ಕಾರ್ಯದ ಫಲಗಳನ್ನು ಯಾಕೆ ಕೊಡಬೇಕು ಅಂತ ಅಂದ್ರೆ, ಬಿಕಾಸ್ ಹೀ ಇಸ್ ನಾಟ್ ರೆಸ್ಪಾನ್ಸಿಬಲ್, ಅವನು ಯಾವುದಕ್ಕೂ ರೆಸ್ಪಾನ್ಸಿಬಿಲಿಟಿಯೇ ಇಲ್ಲ ಅವನಿಗೆ ಅಂತ ಜನಗಳಿಗೆ ಒಂದು ಭಾವನೆ ಬರುತ್ತೆ. ಆದ್ರೆ ಅದು ತಪ್ಪು ಭಾವನೆ. ಯಾಕೆ ಅಂತ ಹೇಳಿದರೆ, ಪರತಂತ್ರ ಕರ್ತನಾದ ಕಾರಣದಿಂದಲೇ ಅವನಿಗೆ ಎಲ್ಲವೂ ಫಲ ಎಲ್ಲದ ಫಲವೂ ಸಿಗತ್ತೆ. ಅವನು ಸ್ವತಂತ್ರವಾದ ಕರ್ತ ಆಗಿದ್ದರೆ ಫಲಗಳು ಯಾಕೆ, ನನಗೆ ಫಲ ಬೇಡ ಅಂತ ಹೇಳ್ತಾರೆ, ಇಲ್ಲ ನನಗೆ ಒಳ್ಳೆ ಫಲ ಮಾತ್ರ ಬೇಕಂತ ಹೇಳು. ಸೊ ಒನ್ಸ್ ಹಿ ಬಿಕಮ್ಸ್ ಎ ಸ್ವತಂತ್ರ ಕರ್ತ, ಅದರ ಫಲದ ಒಂದು ಕಂಟ್ರೋಲ್ ಕೂಡ ಬಂದ್ಬಿಡತ್ತೆ. ಅದಕ್ಕೆ ನಮ್ಗೆ ಕರ್ಮಣೀಯವ ಅಧಿಕಾರ ಸೇಮಾ ಫಲೇಶ್ವರಾಜನ ಮಾ ಕರ್ಮ ಫಲ ಹೇತುರ್ಗುರು ಮಾತೆ ಸಂಗುತ್ವ ಕರ್ಮಣಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಬಂದ ವಾಕ್ಯವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಏನು ಗೊತ್ತಾಗತ್ತೆ ಅಂತ ಹೇಳಿದರೆ, ನಮಗೆ ಜೀವ ಅಸ್ವತಂತ್ರ ಕರ್ತನಾಗಿದ್ದಾನೆ ಅಂದ್ರೆ ಅಸ್ವತಂತ್ರ ಅಂದ್ರೂ ಪರತಂತ್ರ ಅಂದ್ರೂ ಒಂದೇ. ಜೀವ ಪರತಂತ್ರ ಕರ್ತ ಇಲ್ಲ ಅಸ್ವತಂತ್ರ ಕರ್ತನಾಗಿದ್ದ ಕಾರಣದಿಂದಲೇ ಅವನಿಗೆ ಎಲ್ಲಾ ಫಲಗಳನ್ನು ಎಲ್ಲಾ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗಿದ ಒಂದು ಅಗತ್ಯವೂ ಬಂದಿದೆ. ಅವನು ಸ್ವತಂತ್ರ ಕರ್ತ ಆಗಿದ್ದರೆ ಆ ಫಲಗಳನ್ನು ನನಗೆ ಬೇಕಾಗಿಲ್ಲ ಅಂತ ತಗೋಬಹುದು, ಇಲ್ಲ ಇನ್ನೊಂದು ಏನೋ ಮಾಡಿಸನ್ ತಗೋಬಹುದು. ಆಗ ಆ ಕಾರಣದಿಂದ ಅವನಿಗೆ ಅಂತ ಒಂದು ಶಕ್ತಿ ಇಲ್ಲ. ಆ ಕಾರಣದಿಂದ ಸ್ವತಂತ್ರನಾದ ಕರ್ತ ಕೇವಲ ಪರಮಾತ್ಮನೇ. ಅವನು ಸ್ವತಂತ್ರನಾಗಿದ್ದಾನೆ ಕೋಸ್ಕರ ಅವನಿಗೆ ಯಾವ ಫಲವೂ ಲೇಪವಾಗುವುದಿಲ್ಲ.
ಜೀವ ಪರತಂತ್ರಕರ್ತ ಆಗಿದ್ದಾನೆಕೋಸ್ಕರ ಎಲ್ಲಾ ಫಲಗಳು ಅವನಿಗೆ ಆಗುತ್ತೆ. ಯಾಕೆ ಅಂದ್ರೆ ಪರತಂತ್ರ ಅಂದ್ರೆ ಈಸ್ ಡಿಪೆಂಡೆಂಟ್, ಡಿಪೆಂಡೆಂಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಫಲದ ಮೇಲೂ ಫಲದ ವಿಷಯದಲ್ಲಿಯೂ ಪರಮಾತ್ಮನ ಮೇಲೆ ಡಿಪೆಂಡ್ ಆಗಿದ್ದಾನೆ, ಕರ್ಮ ಮಾಡುವುದರಲ್ಲಿಯೂ ಪರಮಾತ್ಮನ ಮೇಲೆ ಡಿಪೆಂಡ್ ಆಗಿದ್ದಾನೆ. ಆ ಕಾರಣದಿಂದ ಪರತಂತ್ರನಾದ ಜೀವನಿಗೆ ಆ ಕರ್ಮಗಳು ಪರಮಾತ್ಮ ಇಚ್ಛಾನುಸಾರವಾಗಿ ನಡೆಯುತ್ತೆ, ಫಲಗಳು ಕೂಡ ಪರಮಾತ್ಮ ಇಚ್ಛಾನುಸಾರವಾಗಿ ಜೀವನಿಗೆ ಬರುತ್ತೆ ಅನ್ನುವ ಅಂಶವನ್ನು ಆ ರಾಯರು ನಮಗೆ ಸಮರೈಸ್ ಮಾಡಿ ಆ ಲಾಘವ ಗೌರವಗಳ ಜಟಿಲತ್ವ ಅಂದ್ರೆ ಏನು, ಲಾಘವ ಗೌರವ ಅಂದ್ರೆ ಮೇಕಿಂಗ್ ಎಕ್ಸೆಸಿವ್ ಇಮ್ಯಾಜಿನೇಷನ್ ಆರ್ ಮೇಕಿಂಗ್ ಎ ಶಾರ್ಟ್ ಇಮ್ಯಾಜಿನೇಷನ್, ಎರಡೂ ಇಲ್ಲಿ ಬೇಕಾಗಿಲ್ಲ. ನಾವು ಸರಿಯಾದ ಕಲ್ಪನೆಯನ್ನು ಮಾಡಬಹುದು. ಸರಿಯಾದ ಕಲ್ಪನೆ ಏನು ಅಂತ ಹೇಳಿದ್ರೆ ಪರಮಾತ್ಮ ಒಬ್ಬನೇ ಸ್ವತಂತ್ರಕರ್ತ, ಜೀವನು ಒಬ್ಬನೇ ಅಸ್ವತಂತ್ರಕರ್ತ ಪರತಂತ್ರಕರ್ತ. ಆ ಕಾರಣದಿಂದ ಅವನಿಗೆ ಎಲ್ಲವೂ ಕೂಡ ಪರಮಾತ್ಮ ಇಚ್ಛಾನುಸಾರವಾಗಿ ನಡೆಯುತ್ತೆ ಅನ್ನುವ ವಿಷಯವನ್ನು ನಮಗೆ ರಾಯರಲ್ಲಿ ಕ್ಲಾರಿಫೈ ಮಾಡಿ ವಿಸ್ತಾರ ಮಾಡಿ ಹೇಳಿದ್ದಾರೆ. ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಈ ನೆಕ್ಸ್ಟ್ ಸೂತ್ರದಲ್ಲಿ ಇನ್ನೂ ವಿಷಯಗಳು ಬರುತ್ತೆ, ಅದು ನೆಕ್ಸ್ಟ್ ಸೂತ್ರವನ್ನು ನಾವು ಸ್ವಲ್ಪ ಟೈಮ್ ಬಿಡ್ತಾ ಇದ್ದೀನಿ. ಪ್ರಶ್ನೆಗಳು ಕ್ವಶನ್ಸ್ ಬರತ್ತಕ್ಕೋಸ್ಕರ ಯಾವ್ದಾದ್ರು ಇವತ್ತಿನ ಕ್ಲಾಸ್ ನಲ್ಲಿ ಏನನ್ನ ಪ್ರಶ್ನೆಗಳಿದ್ರೆ ಕೇಳ್ರಿ. ಆರ್ ನೀವು ಇನ್ನೂ ಡೀಪರ್ ಸಂಸ್ಕೃತದ್ದು ಇನ್ನೂ ವಿಸ್ತಾರವಾಗಿ ನೋಡಬೇಕಂದ್ರೆ ನೋಡೋಣ. ಸೊ ನಿಮ್ಮ ನಿಮ್ಮ ಕಂಫರ್ಟ್ ಲೆವೆಲ್ ಹೇಗಿದೆ ಅಂತ ಹೇಳಿ ಅದಕ್ಕೆ ಅನುಗುಣವಾಗಿ ವಿಲ್ ಕಂಟಿನ್ಯೂ ಕ್ಲಾಸ್ ನಲ್ಲಿ ಇನ್ನು ಮಾಡೋಣ. ಈಗ ಯಾವ್ದಾದ್ರು
ಕೇಶವರೇ ನಮಸ್ಕಾರ. ಐ ಥಿಂಕ್ ತಾವು ಸಂಸ್ಕೃತವನ್ನು ಕವರ್ ಮಾಡಬಹುದು ಅಂತ ಅನ್ಕೊಳ್ತಾ ಇದ್ದೇವೆ. ಸೊ ಯಾಕಂದ್ರೆ ಅದರಲ್ಲಿ ಅಂದ್ರೆ ಹಾಗೂ ಶ್ರವಣ ದೊಡ್ಡವರ ವಾಕ್ಯಗಳು ಶ್ರವಣ ಆದಂತ ಆಗುತ್ತೆ, ಆದ ಕಾರಣ ತಾವು ಅದನ್ನು ಕವರ್ ಮಾಡ್ಕೊಂಡು ಸ್ಲೋ ಆದ್ರೂ ಪರವಾಗಿಲ್ಲ. ಅದಷ್ಟು ತಾವು ತಮ್ಮ ಎಕ್ಸ್ಪ್ಲನೇಷನ್ ಚಾತುರ್ಯದಿಂದ ವಿ ಆರ್ ನಾಟ್ ಫೀಲಿಂಗ್ ಇಟ್ ವೆರಿ ಏನು ಇದು ಜಟಿಲವಾಗಿ ಏನ್ ಅನ್ಸವಲ್ತು. ತಾವು ಹೇಳಿದ ಕ್ಲಾರಿಟಿ ಎಲ್ಲ ಬರ್ತಾ ಇದೆ. ಸೊ ಹಾಗಾಗಿ ಐ ಥಿಂಕ್ ವಿ ಕ್ಯಾನ್ ಕವರ್ ದ ಶ್ಲೋಕಾಸ್ ಅಂಡ್ ದೆನ್ ಗೋ ವಿತ್ ದ ಅನುವಾದ.
ಹಾ ಓಕೆ ವೆರಿ ಗುಡ್. ಹಾಗೆ ಮಾಡೋಣ, ವಿಲ್ ಡೀಟೇಲ್ ಆಗಿ ನಾನು ಆದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳಿದಂತಹ ಅದು ಭಾವದಿ ಅವೆಲ್ಲ ಕೂಡ ಕವರ್ ಮಾಡೋಣ. ಸೊ ಅದೇ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯತ್ತೆ ಅಂತ ಹೇಳಿ
ಪರವಾಗಿಲ್ಲ ಪರವಾಗಿಲ್ಲ. ಅಂದ್ರೆ ವಿ ಹಾವ್ ಅಂದ್ರೆ ಇವಾಗ ನಮಗೇನು ಅವಸರ ಏನಿಲ್ಲ. ಸೊ ಹಾಗಾಗಿ ಐ ಥಿಂಕ್ ವಿ ಕ್ಯಾನ್ ಗೋ ವೆರಿ ವೆರಿ ಸ್ಲೋಲಿ ಅಂಡ್ ದೆನ್ ವಿ ಕ್ಯಾನ್ ಕವರ್ ಆಲ್ ದೀಸ್ ವ್ಯಾಖ್ಯಾನ ಅಂಡ್ ಅದರ್ ಥಿಂಗ್ಸ್.
ಓಕೆ ವೆರಿ ಗುಡ್, ಮಾಡೋಣ ಹಾಗೆ ಮಾಡೋಣ ರೀ.
ಯಾರಿಗಾದ್ರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು.
ನಮಸ್ಕಾರ ಕೇಶವರಾಯರೇ.
ಹೇಳಿ.
ನನ್ನ ಹೆಸರು ಜಯಪ್ರಕಾಶ್ ಅಂತ. ಇವಾಗ ನೀವು ರಾಘವೇಂದ್ರ ಸ್ವಾಮಿಗಳು ಈ ಜೀವನಿಗೆ ಕರ್ತೃತ್ವ ಇದೆ, ಜೀವನಿಗೆ ಕರ್ತೃತ್ವ ಇಲ್ಲ ಎಂಬುದನ್ನ ಸಮನ್ವಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಸಮನ್ವಯ ಮಾಡಿದಾಗ ಜೀವನಿಗೆ ಕರ್ತೃತ್ವ ಇದೆ ಅಂತಂದ್ರೆ ದಟ್ ಈಸ್ ಅನ್ ಇಂಡಿಪೆಂಡೆಂಟ್, ಇಟ್ಸ್ ನಾಟ್ ಅನ್ ಇಂಡಿಪೆಂಡೆಂಟ್ ಡ್ಯುಯರ್ಶಿಪ್ ಬಟ್ ಇಟ್ಸ್ ಎ ಡಿಪೆಂಡೆಂಟ್ ಡ್ಯುಯರ್ಶಿಪ್. ವೆನ್ ದ ಶ್ರುತಿ ಸೇಸ್ ಈಶ್ವರ ಈಸ್ ಆಲ್ಸೋ ಕರ್ತ, ಇಟ್ ಮೀನ್ಸ್ ಹೀಸ್ ದ ಓನ್ಲಿ ಸ್ವತಂತ್ರ ಕರ್ತ. ಸೊ ಅದನ್ನ ಆ ತರ ಸಮನ್ವಯ ಮಾಡ್ಬೇಕಾದ್ರೆ ಅವರು ಲಾಜಿಕಲ್ ಆಗಿ ಅಪ್ರೋಚ್ ಮಾಡ್ತಾರೋ ಅಥವಾ ಹಿ ಟೇಕ್ಸ್ ಪ್ರಮಾಣ ಫ್ರಮ್ ಸಮ್ ಅದರ್ ಪೋರ್ಷನ್ಸ್ ಆಫ್ ದ ಸ್ಕ್ರಿಪ್ಚರ್ಸ್ ಅಂಡ್ ದೆನ್ ಟ್ರೈಸ್ ಟು ಮೇಕ್ ದ ಎಂಡ್ ಮೀಟ್.
ಎರಡು ವಿಧವಾಗೂ ಮಾಡ್ತಾರೆ, ಎರಡು ವಿಧವಾಗಿ ಮಾಡ್ತಾರೆ. ಯಾಕಂದ್ರೆ ನಾನು ಇತರ ವಿಪ್ರೇಷಾಧಿಕರಣವನ್ನು ನಾನು ವಿಸ್ತಾರವಾಗಿ ಮಾಡಲಿಲ್ಲ. ಅದು ಮಾಡಿದ ಸಂದರ್ಭದಲ್ಲಿ ಪರಮಾತ್ಮ ಸ್ವತಂತ್ರನಾದವನು ಅಂತ ಹೇಳಿ ಅಲ್ಲಿ ಹೇಳಿದಾಗ ಅದಕ್ಕೆ ಹಿತ ಅಕರಣಂ ಅಹಿತ ಕರಣಂ ಅಂತ ಹೇಳಿ ನಮಗೆ ಇದು ಶಾಸ್ತ್ರ ದೃಷ್ಟಿಯಲ್ಲಿಯೂ ಯುಕ್ತಿ ದೃಷ್ಟಿಯಲ್ಲಿಯೂ ಎರಡು ವಿಧದಾಗೂ ಮಾಡ್ತಾರೆ. ಶಾಸ್ತ್ರ ದೃಷ್ಟಿಯಲ್ಲಿ ಹೇಗೆ ಮಾಡ್ತಾರೆ ಅಂದ್ರೆ ಜೀವನಿಗೆ ಕರ್ತೃತ್ವ ಇಲ್ಲ, ಸ್ವತಂತ್ರನಾದ ಕರ್ತೃತ್ವ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರಾದ್ರೆ ಸ್ವತಂತ್ರ ಬುದ್ಧಿ ಉಳ್ಳವನು ಏನು ಮಾಡ್ತಾನೆ, ಅವನು ನನಗೆ ಒಳ್ಳೇದಾಗಬೇಕು ಅನ್ನೋದನ್ನೇ ಅಪೇಕ್ಷೆ ಮಾಡ್ತಾನೆ, ನನಗೆ ಕೆಡು ಆಗಬಾರದು ಅನ್ನೋದನ್ನೇ ಅಪೇಕ್ಷೆ ಮಾಡ್ತಾನೆ. ಆದರೆ ಅಂದ್ರೆ ಹಿತ ಅಕರಣಂ ಅಹಿತ ಕರಣಂ ಅಂತೇಳಿ ಅಂದ್ರೆ ಹಿತವನ್ನು ಮಾಡುವುದು ಅಹಿತವನ್ನು ಮಾಡದೇ ಇರುವುದು ಅದು ದೃಷ್ಟಿಯಾಗಿರುತ್ತೆ. ಆದರೆ ಹಿತವನ್ನು ಮಾಡದೇ ಇರುವುದು ಅಹಿತವನ್ನು ಅಂದ್ರೆ ಒಳ್ಳೆಯದನ್ನು ಮಾಡದೇ ಇರುವುದು ಕೆಡುವನ್ನು ಮಾಡುವುದು ನಮ್ಗೆ ಕಂಡು ಬರುತ್ತೆ. ಇದು ಜೀವನಿಗೆ ಸ್ವತಂತ್ರ ಇಲ್ಲ ಅನ್ನೋದು ನಮ್ಗೆ ಸಪ್ರಮಾಣಕ ಅಂದ್ರೆ ಪ್ರತ್ಯಕ್ಷದಿಂದಲೂ ಗೋಚರವಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಗೆ ಆಗಮ ವಾಕ್ಯಗಳಿಂದಲೂ ಗೋಚರವಾಗುತ್ತೆ. ಸೊ ರಾಯರ್ ಇದನ್ನು ಎರಡು ವಿಧವಾಗಿಯೂ ಮಾಡ್ತಾರೆ, ಅಂದ್ರೆ ಯುಕ್ತಿ ಮೂಲಕವಾಗಿಯೂ ಮಾಡ್ತಾರೆ, ಅಷ್ಟೇ ಅಲ್ಲದೆ ಶಾಸ್ತ್ರ ದೃಷ್ಟಿಯಲ್ಲಿಯೂ ಮಾಡ್ತಾರೆ, ಎರಡರ ದೃಷ್ಟಿಯಲ್ಲಿ. ಯಾಕಂದ್ರೆ ನಮ್ಗೆ ಯಾವಾಗಲೂ ಒಂದು ಪ್ರಶ್ನೆ, ಯಾವಾಗಲೂ ಜನಗಳಿಗೆ ಮುಖ್ಯವಾಗಿ ಬರುವಂತ ಸಂಶಯ ಏನಂದ್ರೆ, ಆಗಮ ವಾಕ್ಯಗಳಿದೆ, ಪ್ರತ್ಯಕ್ಷ ಇದೆ, ಆಚಾರ್ಯರು ಪ್ರತ್ಯಕ್ಷಕ್ಕೆ ಬಹಳ ಒಂದು ಪ್ರಾಮಾಣ್ಯವನ್ನು ಬಲವನ್ನು ಕೊಟ್ಟಿದ್ದಾರೆ. ಯಾವಾಗಾದರೂ ಆಗಮದಲ್ಲಿ ಅಂದ್ರೆ ಶ್ರುತಿ ವಾಕ್ಯಗಳಾಗಲಿ ಸ್ಮೃತಿ ವಾಕ್ಯಗಳಾಗಲಿ ಅದರಲ್ಲಿ ಬರುವ ಅಂಶಗಳು ನಮಗೆ ಪ್ರತ್ಯಕ್ಷದಲ್ಲಿ ಬರುವಂತಹ ಅಂಶಗಳಿಗೆ ವಿರೋಧ ಬಂದ್ರೆ ಹೇಗೆ, ಹೌ ಡು ವಿ ರಿಕನ್ಸೈಲ್? ನಮಗೆ ಆಗಮಗಳೇ ಮುಖ್ಯ ಅಂತೇಳಿ ಪ್ರತ್ಯಕ್ಷವನ್ನು ತಳ್ಳಿಬಿಡ್ಲಕ್ಕಾಗತ್ತಾ, ಇಲ್ಲ ಪ್ರತ್ಯಕ್ಷವೇ ಪ್ರಮಾಣ ಅಂತೇಳಿ ಆಗಮವನ್ನು ತಳ್ಳಕ್ಕ ಆಗತ್ತಾ ಅಂತ ಹೇಳಿದರೆ, ಅಂತಹ ಒಂದು ನೆಸೆಸಿಟಿಯೇ ಇರೋದಿಲ್ಲ ಅನ್ನೋದು ನಮ್ಮ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ನಮಗೆ ಗೋಚರವಾಗುವಂತಹ ವಿಷಯ. ಅಂದ್ರೆ ಏನು, ಯಾವುದಾದ್ರೆ ಯುಕ್ತಿಯುಕ್ತವಾಗಿದ್ದು ಪ್ರತ್ಯಕ್ಷಕ್ಕೆ ಸಿದ್ಧವಾಗಿದ್ದು ಇದು ಅದು ಶಾಸ್ತ್ರದಲ್ಲಿಯೂ ಕೂಡ ಸಿದ್ಧವಾಗಿದೆ. ಅಂದ್ರೆ ಶಾಸ್ತ್ರ ಮೂಲಕವಾಗಿ ಹೋಗಿದಿರು, ನಮ್ಗೆ ಪ್ರತ್ಯಕ್ಷ ಮೂಲಕವಾಗಿ ಹೋಗಿದರು, ಅವು ಎರಡೂ ಸೇರಿಸಿ ಯುಕ್ತಿ ಮೂಲಕವಾಗಿ ಹೋದರೂ ಕೂಡ ಮೂರು ಕನ್ವರ್ಜಸ್ ಟು ದ ಸೇಮ್ ಪಾಯಿಂಟ್, ಎಲ್ಲಿ ಕೂಡ ಕಾಂಟ್ರಡಿಕ್ಷನ್ ಬರೋದಿಲ್ಲ. ಅದೇ ಸಮನ್ವಯ, ಶಾಸ್ತ್ರ ಸಮನ್ವಯ ಬಹಳ ಸುಂದರವಾದ ವಿಷಯ. ಯಾವಾಗಲೂ ಕೂಡ ಇದಕ್ಕೆ ಕಾನ್ಫ್ಲಿಕ್ಟೇ ಬರೋದಿಲ್ಲ. ಅದಕ್ಕೆ ರಾಯರು ನಮ್ಗೆ ಎರಡು ವಿಧವಾಗಿ ತೋರಿಸ್ತಾರೆ, ಅಂದ್ರೆ ಆಗಮ ಪ್ರಮಾಣಗಳಿಂದಲೂ ತೋರಿಸ್ತಾರೆ, ಯುಕ್ತಿಯಿಂದಲೂ ತೋರಿಸ್ತಾರೆ, ಆಯ್ದು ನಮ್ಗೆ ಪ್ರತ್ಯಕ್ಷದಿಂದಲೂ ನಮ್ಗೆ ಅದು ಅನುಭವಕ್ಕೆ ಬರುವಂತಹ ವಿಷಯವೂ ಆಗಿದೆ. ಈ ಕಾರಣದಿಂದ ಅದು ಎರಡು ವಿಧವಾಗಿ ಮಾಡ್ತಾ ಇರ್ತಾರೆ. ಅದು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ, ಯಾಕಂದ್ರೆ ರಾಯರ್ ಹೇಳಿದ್ದು ಒಂದೇ, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ರಾಯರು ಬರೆದಂತ ವಿಚಾರವನ್ನು ವಿಸ್ತಾರವಾಗಿ ವಿಲ್ ಗೋ ಟು ದಟ್.
ಥ್ಯಾಂಕ್ ಯು ಸರ್.
ಕೇಶವ್ ಜಿ, ದಿಸ್ ಇಸ್ ಮನೀಶ್, ಮನೀಶ್ ಟಂಡನ್.
ಹೇಳಿ.
ಹಲೋ,
ಯಾ, ಯು ಕ್ಯಾನ್ ಗೋ ಅಹೆಡ್. ಯಾ, ಶೂರ್, ಯಾ, ಗೋ ಅಹೆಡ್.
ಐ ಹ್ಯಾವ್ ಸೆಂಡ್ ಯು ಆನ್ ಇಮೇಲ್ with some questions to Meera Keshav at adelphia.net. is that still correct?
No, Meera Keshav is not there anymore. It's I think Prasanna Krishna has the correct email address. You can just say keshava_revo@hotmail.com, or
okay,
you can say keshav_revo.
In the next class you can elaborate on that.
Pardon?
Maybe in the next class you can elaborate on that a little bit.
Yeah, next class I will elaborate on Rairu's one.
Okay.
Did you follow today's one?
Yeah, most of it.
You can send the questions to the email address, and I think Prasanna Krishna, you can give my email address to your people, so if they have any questions.
Yeah, SBM Kotkal's mail nalli tamagu copy ittide, so adarannu matte special agi body alle nim mail agi kotkalisutteve, so that everyone will have your email ID accessible immediately. ಆಮೇಲೆ ರಾಯರತ್ನ ಇವಾಗೆ ಅದೇ ಪ್ರತ್ಯಕ್ಷ ಆಗಮ ಹಾಗೂ ಲಾಜಿಕ್ಗೆ ಇಂಪಾರ್ಟೆಂಟ್ ಈಕ್ವಲ್ ವೇಟೇಜ್ ಅಂತ ತಿಳಿಸ್ತಾ ಇದ್ರ, ಅಥವಾ ಈಚ್ ಆಫ್ ದೆಮ್ ದೇ ಹ್ಯಾವ್ ದೇರ್ ಓನ್ ಸ್ಪೆಸಿಫಿಕ್ ಪ್ಲೇಸ್ ಇನ್ ಅವರ್ ಸಿದ್ಧ ಅಂತೇಳಿ ತಮ್ಮ ಅಭಿಪ್ರಾಯ? ಅಂದ್ರೆ ಯಾಕಂದ್ರೆ ಪ್ರತ್ಯಕ್ಷದಲ್ಲಿ ಕಂಡಿದ್ದು ಎಷ್ಟೋ ಸಲ ನಾವು ಆಗಮದಿಂದ, ಆಗಮ ಈಸ್ ದ ಫೈನಲ್ ಅಥಾರಿಟಿ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಪ್ರತ್ಯಕ್ಷದಲ್ಲಿ ಲಾಜಿಕ್ ನಲ್ಲಿ ಕೂಡ ಎಲ್ಲ ಪ್ರೂವ್ ಮಾಡಕ್ ಆಗೋದಿಲ್ಲ, ಸೊ ಅದಕ್ಕಾಗಿ ಆಗಮ ಇಸ್ ದ ಫೈನಲ್ ಅಥಾರಿಟಿ ಫಾರ್ ವೇರ್ ಎವರ್ ಯು ಗೆಟ್ ದ ಸಂಶಯ ಇನ್ ಪ್ರತ್ಯಕ್ಷ ಅಂಡ್ ದೆನ್ ಲಾಜಿಕ್ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಈಕ್ವಲ್ ವೇಟೇಜ್ ಆ ಅಭಿಪ್ರಾಯದಿಂದ ತಮ್ಮ ಮಾತಿತ್ತ, ಅಥವಾ ಯಾವ ಆಸ್ಪೆಕ್ಟ್ ನಲ್ಲಿ ತಮ್ಮ ಒಂದು ಇದು, ಅಂದ್ರೆ ಇದ್ರ ಮುಂಚೆ ಆನ್ಸರ್ ಕೊಟ್ಟಿಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರ ಮಾಡ್ಲಿಕ್ಕೆ ಆಗುತ್ತಾ?
No,
Manish, it's not your question. It's actually the earlier question from Jay Prakash.
Yeah, no, what I'm saying is, okay. the thing, I know you, this discussion has been going on for some time on SBBM, but what I remember reading from the original books was that even the interpretation of Agma, which contradicts Pratyaksha, has to be rejected. The when it comes to the to this world, only for the para jnana, you take agama as superior to pratyaksha, but for this world, pratyaksha is equal weightage to agama.
Okay, but actually it probably could be
only the anupramana is only logic. Pratyaksha okay. And agama is pratyaksha is not anupramana for this world against agama.
Okay, Rairan, you want to help me? Yeah, okay, Mani.
Yeah, I'll explain all the three pramanas. See, what happens is, they have their own realms. For example, Paramatma, in case of Paramatma Vishaya, Pratyaksha is not at all applicable. So Paramatma has to be known only through Agama Pramana. So Pratyaksha is completely rejected there. In the sense, Pratyaksha doesn't have its authoritativeness in case of Paramatma. So they have their own strength points there. So whereas, as you said, when it comes to Pratyaksha, for example, if somebody says, Agama is telling me that the fire doesn't burn me, but I can experience the fire burns me, then we go back, revisit the Agama and say, hey, you are misinterpreting the Agama. Agama doesn't say that the fire doesn't burn. Agama, you are misinterpreting it. For example, Aham Brahmasmi, say, hey, I am experiencing, I do not have the freedom, I do not have the all supremacy of the Lord. Aham Brahmasmi doesn't seem, if the direct interpretation that saying, I am the Lord, it's not true because my pratyaksha is against that. So there we go back, revisit the Agama sentence and Aham Brahmasmi, we have to take the help of other pramanas and to reinterpret the Agama Pramana Vakya to come in terms with the pratyaksha. So pratyaksha and Agama, that's the reason I said they do not contradict with each other, they converge. The reason I said they converge to the same point is there will never be a conflict between the two pramanas. Pratyakshakku, agamakku kudanu, conflict barodilla annu that uddesha enu anthe elidare, they have their own realms, they have their own strengths. Their own, no way pratyaksha can conflict with agama or agama can conflict with pratyaksha, in no way. The reason being, they have their own realms and they have their own. If they conflict, that means you have to reject one pramana. That means Akshaditriyam Pramana Makhilam Nayaka Vidyavari, that Pratyaksha and Agama Pramana, if we have to reject one, Pratyaksha, when we are talking about Pratyaksha, automatically it implies Parikshita Pratyaksha, because if it is apparent Pratyaksha or a deceptive Pratyaksha, then it's not really proper Pratyaksha Pramana. So when it becomes the tested Pratyaksha or Parikshita Pratyaksha, then that Parikshita Pratyaksha has its own strength and that Agama cannot conflict with the Parikshita Pratyaksha. So same way, the Parikshita Pratyaksha cannot go against Agama because if suppose there is something like Ishvara or Paramatma Vishaya, the Pratyaksha falls short just as Agama falls short in case of the fire burning us or whatever our Pratyaksha experience, the Agama falls short on that. The same way, the Pratyaksha falls short in some aspects of Agama. Then the Anupramana, the Yukti, what? That Anusrutya Pramana, the Anupramana or Anusrutya Pramana, the logic is not Tarkam Tarkya, the Kevala Tarkya, it becomes Shushka Tarkya. That means if we do not use Agama or Pratyaksha and we use only the logic, then it becomes a Shushka Tarkya. So the Shushka Tarkya or a dry logic without the help of Agama or Pratyaksha is a meaningless logic. So the logic becomes meaningful when it is supported by either Pratyaksha or Agama. That's why it's called Anusrutya Pramanyateti Anupramana. Anupramana is we should have the support of Pratyaksha and Agama. Then only the Anupramana, the supporting logic becomes meaningful. Otherwise, the Anupramana becomes meaningless. So the Anupramana gets its strength from both Pratyaksha and Agama. Pratyaksha gets its strength from Parikshita Pratyaksha in its own realm, and Agama gets its strength from its own realm where the Pratyaksha does not have its rulership. So this is very important to see which Pramana has to be applied, how and where and in what way it takes its strength. This understanding is very, very important. Otherwise, we will be always confused and we'll get into troubles and we'll get into confusion.
Right, if that were the case, for example, if you say both of them are going to converge at some point and they are not conflicting, let's assume I want to lift a glass and then keep it somewhere else, okay? So I'm doing it on my own and my pratyaksha says I am a swatantra. That's where we actually get to the agama, and there is no point of any converging here because it is always a conflicting aspect wherein the pratyaksha says I am a swatantra. Probably in some cases the way you define and the vakyas of the shastra define, which you just read out a while ago, they basically show that, okay, not in all cases we will be successful, but at the same time, not in all cases we are going to be unsuccessful, right? So in the sense, we are going to be successful in many of the cases, and at the same time, we are going to be unsuccessful in many of the cases. So then probably what I could say is, it is a share business between Srihari and myself, wherein Hari has given me some swatantriya for me to act on my own, and over and above swatantriya which overrides it. So that being the case, that's where we actually have to go to agama and then understand from agama that this is not true, and then we would have to understand this specific aspect only through agama. So there is no point wherein they both basically converge, right? So I think there definitely will be a conflict, and the main pramana will be the agama pramana rather than being a pratyaksha. And logic anyway, you said it is basically it can be put into trash in most of the means, probably, or it's not very important to us. But when it comes to agama and then it comes to pratyaksha, definitely the agama has to get more important. But wherever you find, the way you mentioned, wherever you find conflicts in the agama, you'd have to probably go through different agamas at different places and then try to interpret it properly. So it's more of interpretation problem with the agama rather than the agama itself saying something wrong. So probably how do we go about this specific understanding then?
Yeah, the reason that is here, that's why I use the word not pratyaksha but parikshita pratyaksha. For example, the parikshita pratyaksha, why I said that's why it's called illusion. In the very beginning, I talked about a monkey riding on a tiger. So the tiger, mm-hmm. the monkey gets the feeling, I am the one who is going freely, I'm really taking control of it, but actually it's the tiger who is controlling, and the monkey gets all the time the feeling, I am doing it independently. So the same way, it may be for example, you take a simple example, I want to lift a fruit, I have a fruit in front of me, I lift the fruit, I think of lifting the fruit, so I lift the fruit. It looks as if I am totally in charge, I am in control, correct. Because I wanted to lift the fruit, I lifted the fruit, and nothing stopped me. So it looks, but that is pratyaksha only. But parikshita pratyaksha, if you take, when I am lifting the fruit, irrespective of what agama says, if I actually apply my mind to a deep extent, I realize that I am not at all independent. Because, iccha, the very desire that came, that I wanted to lift the fruit, that iccha came into my mind. If I am suppose I have a vegetative existence, I wouldn't have thought about that. So I did not have a vegetative existence, but I have a real existence. That itself, I am dependent on somebody else for that. If I did not have the mind or ability to think, to lift the fruit, I wouldn't have even thought about it. So the very thought process itself, I am dependent on someone else to start with. Then, let us say, if that fruit had not come from a tree, I wouldn't have been able to lift the fruit. So how did the fruit come into existence? First of all, there was a tree, and the tree has grown, and the fruit has come out of the tree. So I am not the one who made the fruit to come out of the tree, or the tree to generate the fruit. I am not the one. And then somebody brought the fruit from the tree and gave it. So there are millions of actions that have taken place before the fruit can come here. From times immemorial, the tree and fruit structure has gone, and finally this fruit has come, and this particular fruit had come into my possession here, and then even in that case, if I had a paralytic attack, I wouldn't have been able to lift the hand. I may have think, I want to lift the fruit. What, at that very moment, I had a paralytic attack, I wouldn't have been able to lift the fruit. So every second, every instant, every small, tiny act, actually, if we see the parikshita pratyaksha, I will realize that I am not the independent doer. I am dependent for every tiny little action. I am dependent on, forget about even if we don't, suppose you are non-believer in Paramatma, still I can have a paralytic attack and not be able to lift the fruit, or the fruit may not even come here. So many things can happen. So everything will come together and tell us, I am not the independent doer. So that is, so it, Agama only helps us to understand our Pratyaksha, Parishya Pratyaksha, but Agama is helping us. But if we actually analyze it, that's why I said they converge, because whatever Agama is saying, I am not the independent doer, my Pratyaksha, the Parishya, when I do a Pariksha of my Pratyaksha, I realize that I am not the independent doer, because what if at that very moment when I wanted to lift the fruit, I had a paralytic attack, I wouldn't have been able to lift the fruit. Or so many things can happen. Many, there is a slip between the cup and the lip, you know. Many a slip between the cup and the lip, you know. That's an English saying where people don't even believe in God. They had such a saying. Many a slip between the cup and the lip. Same way, you know, like, you know, so many people, they realize their helplessness when it comes to any action, actually. Forget about a simple action or a complicated action. No matter what action it is, it's only an illusion that we think we are the independent doer. Is only an illusion. So it, never, because even the Ichcha, the very Ichcha itself is coming from the God. Or whatever, you know, if you don't believe in, you know, like, you know, something, some force is driving us, and it is making us to think. Even the thought process, we are not in control.
Okay, so this specific Parikshita Pratyaksha is what needs to be understood probably more thoroughly, even before we probably have to, even before I could, I try to take the question further. So I think, I'm done with my question then.
Yeah, sure. Actually, this I know this question haunts, actually. That's what I'm saying. When we finish through this, actually, all the 10 sutras, and at the end when we come, we'll actually have maybe one or two, you know, as many as you people want, that many question and answer. Probably at that time, we have to, you know, like, you know, revisit the same questions, actually, that came to our mind. We'll revisit those questions and see them with a fresh light, actually.
Okay, but usually the practice has been to start from the Agama rather than to start from the Parikshita Pratyaksha, right? Because Parikshita Pratyaksha may not be the cup of tea for every person. For example, you mentioned about a paralytic candidate, a patient, and everyone doesn't go through such an experience, and probably everyone is not so, probably everyone may not be thinking so deeply. So most of the times, the things start off with Agama. For a serious candidate who would want to understand more of this, usually is it that the beginning step will be through the Agama to at least understand or to relate it with Parikshita Pratyaksha?
Yeah, actually it will be a big help. At least it will be a big help. Because happens is, Pariksha of the Pratyaksha, that becomes a question all the time. So yes, it is a big helping hand. And also another example that we can think of is, like, you know, suppose there's a small child, let's say 3-year-old child or 4-year-old child. The parent, what he does is, he says, okay, my child, you hold this stick. So the child is holding the stick, and also parent also is holding the stick. And the child moving around with the stick, and the parent is not letting go the stick. Both of them are holding the stick and walking, and the parent is actually making the child walk with the stick, and actually parent is controlling the stick, but the small child will think, oh, I am the one who is holding the stick. So naturally, I am the one who is actually controlling it and moving around. So, but actually it's the parent who is moving around, but giving the feeling to the small child that, yes, you are the one who is holding the stick, and you are the one who is moving around. So the child gets the happiness and smile on the face. Yes, yes, I am the one who is holding the stick. I am moving around. But, you know, like, you know, the child becomes a more and more mature child. Like, you know, then he says, oh, look, I can see someone else is holding and controlling it, because I want to go this way, but it's going this way. So that feeling has to come, and that means the child has to mature, actually. So that takes time.
Mm-hmm. Yeah. Yeah.
Hello, Keshav Raja, Sashtang Namaskara. This is Venkatesh speaking.
ನಮಸ್ಕಾರ ರೀ.
ಈ ಕರ್ತೃತ್ವ ಅಧಿಕರಣ, ವಾಟ್ ಈಸ್ ದಿ ಕಾಂಟೆಕ್ಸ್ಟ್ ಆಫ್ ಕರ್ತೃತ್ವ ಅಧಿಕರಣ? ಐ ಮೀನ್ ವಾಟ್ ವಾಸ್ ದಿ ಅಧಿಕರಣ ಪ್ರಯರ್ ಟು ಇಟ್, ವಾಟ್ ಈಸ್ ದಿ ಅಧಿಕರಣ ಸಬ್ಸಿಕ್ವೆಂಟ್ ಟು ಇಟ್, ವಾಟ್ ಈಸ್ ದಿ ಪ್ರಾಪರ್ ಕಾಂಟೆಕ್ಸ್ಟ್ ಅಂಡ್ ಪ್ಲೇಸ್ ಆಫ್ ದಿ ಕರ್ತೃತ್ವ ಅಧಿಕರಣ? ಮೇ ಬಿ ಯು ಟಾಕ್ಡ್ ಅಬೌಟ್ ಇಟ್ ಬಟ್ ಐ ಡಿಂಟ್ ರಿಯಲಿ ಗೆಟ್ ಇಟ್.
ಯಾ, ಆಕ್ಚುಲಿ ದ ಕಾಂಟೆಕ್ಸ್ಟ್ ಆಫ್ ಇಟ್ ಈಸ್ ದಿಸ್. ಆಕ್ಚುಲಿ ದ ಪೂರ್ವ ಪೀಠಿಕ ಐ ಟೋಲ್ಡ್ ಇಸ್ ಆಕ್ಚುಲಿ ಇಟ್ ಕಮ್ಸ್ ಇನ್ ಲೈಕ್ ನೋ ಇನ್ ಸೆಕೆಂಡ್ ಅಧ್ಯಾಯ ಫಸ್ಟ್ ಪಾದ ಸೆವೆಂತ್ ಅಧಿಕರಣ ಇತರ ವ್ಯಪ್ಲೇಶ ಅಧಿಕರಣ. ಸೊ ದ ಫಸ್ಟ್ ಡೌಟ್ ಅಟ್ ಕಮ್ಸ್ ಇಸ್ ವೈ ಕರ್ತೃತ್ವ ಅಧಿಕರಣ, ವೈ ನಾಟ್ ಪುಟ್ ಇಟ್ ರೈಟ್ ನೆಕ್ಸ್ಟ್ ಟು ದೇರ್ ಅಂಡ್ ವೈ ಇಸ್ ಇಟ್ ಹಿಯರ್? ಸೊ ದ ರೀಸನ್ ಫಾರ್ ದಟ್ ಈಸ್ ದೇರ್ ಇಟ್ ವಾಸ್ ದ ಕಾಂಟೆಕ್ಸ್ಟ್ ಹಿಯರ್ ಕರ್ತೃತ್ವ ಅಧಿಕರಣ, ವೈ ಇಟ್ ಇಸ್ ಕಮಿಂಗ್ ಹಿಯರ್, ಇಟ್ ಈಸ್ ದ ಅಧಿಕರಣ ಪ್ರಯರ್ ಟು ದಟ್ ಈಸ್ ಆಕ್ಚುಲಿ ಪುಂಸ್ತ್ವ ಅಧಿಕರಣ. ದೇರ್ ವಾಟ್ ಹ್ಯಾಪನ್ಸ್ ಇಸ್ ದ ಆಚಾರ್ಯ ಬ್ರಿಂಗ್ಸ್ ಎ ಕಾನ್ಸೆಪ್ಟ್, ಲೈಕ್ ಫಾರ್ ಎಕ್ಸಾಂಪಲ್ ಎ ಪುರುಷ ಆರ್ ಎ ಸ್ತ್ರೀ potential, for example, when the small baby is born, a male baby, let's say boy, small boy, the boy has the purushattva in him when he is born itself, but it doesn't manifest, it doesn't come out. So the small boy or a small girl, the purushattva astitva that is present, it is present or not? Yes, it is present, but why it is not showing up? It's not showing up. It shows up at manifested, like now when it grows up, it manifests at a later stage. So the manifestation happens at a later stage. That means if the manifestation is happening at a later stage, how will that manifestation happening? If there is some kartva is there, then the manifestation can happen. That means the purusha, for example, moksha, we go to a moksha or swarga or kam, whatever phala that comes, that phala has to come means that phala, how can it come? If somebody does something and out of that, the result of that, it can come. So the pumstvadhikarana, it tells you that the purushatva that is there, it is hidden and it manifests at a different point of time. The manifestation can happen only if there is a kartrutva through shastras. So that's why the context here is fits in. So if we see the previous adhikarana is pumstva adhikarana, where the purushatva of anybody is an example, just to give an example, that means the manifestation can happen at a different time. So the same with the ananda that is there, like for example the context that purushatva is why it said is jiva, when it goes to moksha it gets ananda. So what is jiva? It is jnanaanandamaya. If jiva is jnanaanandamaya, how come the devata should have ananda at all times? Asura should have dukkha at all times because they are, for example, devatas are moksha yogya jivis. They are jnanaanandamaya shara. If they are jnanaanandamaya, right from day one itself, they must have their full joy. Whatever their full joy, they must have at all times. Why not they having at all times? How come they get their full joy only when they go to moksha? That is a question that comes. So further that Pumstvadhikarana says, it will manifest at a later time. So when they go to moksha, then they will experience, just as Purushattva is there at all times, but it manifests only when it grows up. The same way, the Jiva is though Jnanaanandamaya, it can manifest only when it goes to moksha. So the manifestation that happened means, Jiva has to go through this vidhinisheda karyas that are prescribed. That means it has to grow up. What is this growing up? Just as a purusha.
Hello?
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 Yeah,
looks
like Keshwara probably got cut off.
Yeah. Looks like he got dropped off. Yeah.
Hello?
Hello. ನಿಮ್ ವಾಯ್ಸ್ ಬ್ರೇಕ್ ಆಯ್ತು.
ಅದು ಮ್ಯೂಟ್ ಆಯ್ತು, ಆಟೋ ಮ್ಯೂಟ್ ಆಗಿಬಿಟ್ಟು ಅಂತ ಕಾಣುತ್ತೆ. ಐ ಥಿಂಕ್ ಇಟ್
ಬಿಕಾಸ್ ಸರಿ. ಓಕೆ ಕಂಟಿನ್ಯೂ ಮಾಡಬಹುದು. ಓಕೆ ನಮಸ್ಕಾರ.
ಓಕೆ, ಸೊ ಇದಕ್ಕೆ ಮುಂಚಿನ ಅಧಿಕರಣ, ಐ ಡೋಂಟ್ ನೋ ವೇರ್ ಇಟ್ ಗಾಟ್ ಕಟ್ ಆಫ್. ಸೊ ಪುಂಸ್ತ್ವಾಧಿಕರಣ ಇಸ್ ಅಧಿಕರಣ ಪ್ರಯರ್ ಟು ದಿಸ್ ಕರ್ತೃತ್ವಾಧಿಕರಣ. ಇನ್ ಪುಂಸ್ತ್ವಾಧಿಕರಣ ಏನ್ ಹೇಳ್ತಾರೆ ಅಂದ್ರೆ, ಪ್ರಿಯಸ್ ಅಧಿಕರಣದಲ್ಲಿ ಇಟ್ ಟಾಕ್ಸ್ ಅಬೌಟ್
the Purusha getting his Purushatva manifested at a later time. Andre Puttidagale Ella Purushatva Lakshanagali Daru Kudanu Adu manifest Agavadu Adu Veladu Dodavanada Mele manifest Agate. Adevidavagi Jivani Kudanu Nana and the Mayanada Rupanada Jiva on a Mokshakya Hoda Melane Adu Abhivyakta Vagate. Andre Abhivyakti is different from presence. Presence may be there, but Abhivyakti or manifestation may happen at a later time. ಆವಿಧವನ್ನು ಹೇಳಿದಾಗ ಆ ಮ್ಯಾನಿಫೆಸ್ಟೇಷನ್ ಹೇಗಾಗತ್ತೆ? ಹಾಗೆಯಾದರೆ ಒಂದು ಪುರುಷ ಗ್ರೋ ಆಗಿ ದೊಡ್ಡವನಾಗಿ ಬೆಳೆದು ಆಮೇಲೆ ಮ್ಯಾನಿಫೆಸ್ಟ್ ಆಗತ್ತೋ ಅದೇ ವಿಧವಾಗಿ ಜೀವ ಬೆಳೆಯುವುದು ಅಂದ್ರೆ ಏನು? ಜೀವ ಹ್ಯಾಸ್ ಟು ಮೇಕ್ ಎ ಪ್ರೋಗ್ರೆಸ್. ಮೇಕ್ ಎ ಪ್ರೋಗ್ರೆಸ್ ಅಂದರೆ ಶಾಸ್ತ್ರಗಳಲ್ಲಿ ಹೇಳಿದ ವಿಷಯಗಳನ್ನು ವಿಧಿ ನಿಷೇಧಗಳನ್ನು ಅನುಸಾರ ಮಾಡುವುದರ ಮೂಲಕವಾಗಿ ಅದು ಬೆಳೆದು ಇಟ್ ಹ್ಯಾಸ್ ಟು ಮೆಚ್ಯೂರ್ ಅಂಡ್ ಬಿಕಮ್ ಎ ಮೋಕ್ಷ ಯೋಗ್ಯ ಜೀವ. ಮೋಕ್ಷಕ್ಕೆ ಹೋಗಬೇಕು, ಹೋದ ನಂತರವೇ ಅದರ ಅಭಿವ್ಯಕ್ತವಾಗತ್ತೆ ಆ ಜ್ಞಾನಾನಂದಮಯತ್ವ. ನಮಗೆ ನಮ್ಮ ಮೋಕ್ಷ ಮುಕ್ತಿರ್ ನೈಜ ಸುಖಾನುಭೂತಿ ಅಂತ ಹೇಳಿದಂತೆ ಮೋಕ್ಷ ಅಂದ್ರೇನು? ನೈಜ ಸುಖ ಅನುಭೂತಿ. ಆ ನೈಜ ಸುಖ ಅನುಭೂತಿ ಆ ಮೋಕ್ಷದಲ್ಲಿ ಆಗತ್ತೆ. ಅದು ಹೇಗಾಗತ್ತೆ? ಆ ಕರ್ತೃತ್ವ ಅದಕ್ಕೆ ನಮ್ಗೆ ತಿಳಿಸುತ್ತೆ. ಅಂದ್ರೆ ಯತ್ ಕರ್ಮ ಕೃತ ಸಂಪತ್ತಿತ ಅಂತ ಹೇಳಿ ಜೀವನಿಗೆ ಕರ್ತೃತ್ವ ಇದ್ದರೇನೆ ಜೀವ ತಾನು ಮಾಡುವ ಸಾಧನೆ ಮೂಲಕವಾಗಿ ಬೆಳೆದು ಮೋಕ್ಷಕ್ಕೆ ಹೋಗ್ತಾನೆ ಅನ್ನುವ ವಿಷಯವನ್ನು ಪುಂಸ್ತ್ವಾಧಿಕರಣ ಆದ ಮೇಲೆ ಕರ್ತೃತ್ವಾಧಿಕರಣ ಆ ಪುಂಸ್ತ್ವಾಧಿಕರಣದ ಪರ್ಪಸ್ ಅನ್ನು ಇಲ್ಲಿ ಹೇಳ್ತಾ ಇದೆ. ಸೊ ದಟ್ಸ್ ವೈ ದಿಸ್ ಇಸ್ ಎ ಟ್ರಾನ್ಸಿಷನ್ ಫ್ರಮ್ ಪ್ರೀವಿಯಸ್ ಅಧಿಕರಣ ಟು ದಿಸ್ ಅಧಿಕರಣ.
ಸಾಷ್ಟಾಂಗ ನಮಸ್ಕಾರ. ಸೊ ಫಾಲೋ ಅಪ್ ಐ ಥಿಂಕ್ ಸೊ ಇಟ್ಸ್ ಕೈಂಡ್ ಆಫ್ ಹೆಲ್ಪಿಂಗ್ ಮೀ ಅಂಡರ್ಸ್ಟ್ಯಾಂಡ್ ವೈ ದಿ ಆಚಾರ್ಯ ಮೇಕ್ಸ್ ಎ ವೆರಿ ಕ್ಯೂರಿಯಸ್ ಅಬ್ಸರ್ವೇಷನ್ ಟು ಬಿಗಿನ್ ವಿತ್. ಹಿ ಸೇಸ್ ಯುನೋ ಜೀವನಿಗೆ ಕರ್ತೃತ್ವ ಇದೆ ಯಾವ ಕಾರಣದಿಂದ ಅಂತಂದ್ರೆ ಶಾಸ್ತ್ರಗಳು ವಿಧಿ ನಿಷೇಧ ಹೇಳ್ತಾ ಇವೆ ಆ ಕಾರಣದಿಂದ ಜೀವನಿಗೆ ಕರ್ತೃತ್ವ ಇದೆ ಅಂತ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅವರು.
ಹೌದು.
ಯಾರಾದ್ರೂ ಒಬ್ರು ಶಾಸ್ತ್ರನೇ ಒಪ್ಲಿಲ್ಲ ಅಂತ ಹೇಳಿದ್ರೆ ಆಚಾರ್ಯರು ಮಾಡಿದ್ದು ಇದು ಅಂದ್ರೆ ಯು ಆಫ್ ಕೋರ್ಸ್ ಅವ್ರ ಸೂತ್ರದಲ್ಲಿ ಆಗಿದೆ ಅಂತ ಆಚಾರ್ಯರು ಹಾಗೆ ಹೇಳ್ತಾ ಇದ್ದಾರೆ. ಆದ್ರೆ ಇಟ್ಸ್ ಕೈಂಡ್ ಆಫ್ ಗಿವಿಂಗ್ ಮೀ ಅನ್ ಐಡಿಯಾ ಆಫ್ ವೈ ದಿ ಸೂತ್ರ ಈಸ್ ಈವನ್ ಲೈಕ್ ದಟ್, ವಿಚ್ ಇಸ್ ಇಟ್ಸ್ ಎಕ್ಸ್ಪ್ಲೇನಿಂಗ್ ದಟ್ ಯು ನೀಡ್ ಟು ಡೂ ದಿ ವಿಧಿ ನಿಷೇಧ ಬಿಕಾಸ್ ದಿ ಶಾಸ್ತ್ರ ಇಸ್ ದೇರ್ ದಿ ಜೀವ ಹ್ಯಾಸ್ ಕರ್ತೃತ್ವ. ದ ಕಾಂಟೆಕ್ಸ್ಟ್ ಆಫ್ ವೈ ದಿ ಸೂತ್ರ ಇಸ್ ರಿಟನ್ ಇಸ್ ಎ ಕಂಟಿನ್ಯೂಯೇಷನ್ ಆಫ್ ದಿ ಪುಂಸ ಅಧಿಕರಣ ಅಂತ ನೀವು ಹೇಳ್ತಾ ಇದ್ದೀರಿ ಈಗ.
ಹೌದು ನಮಗೆ ಅದೇ ಈಗ ಫಾರ್ ಎಕ್ಸಾಂಪಲ್ ಶಾಸ್ತ್ರಗಳೇ ಬೇಡ. ಸಪೋಸ್ ಯು ಡೋಂಟ್ ಬಿಲೀವ್ ಇನ್ ಶಾಸ್ತ್ರಾಸ್ ಅಂತ ಹೇಳಿದರೆ, ಸಪೋಸ್ ಸಂಬಡಿ ಸೇಸ್ ಐ ಡೋಂಟ್ ಬಿಲೀವ್ ಇನ್ ಶಾಸ್ತ್ರಾಸ್, ದೆನ್ ಈಸ್ ದಿಸ್ ಬ್ರಹ್ಮಸೂತ್ರಾಸ್ ಪಾರ್ಟ್ ಆಫ್ ಶಾಸ್ತ್ರಾಸ್ ಆರ್ ನಾಟ್? ದೆನ್ ಇಫ್ ಬ್ರಹ್ಮಸೂತ್ರಾಸ್ ಆರ್ ಕನ್ಸಿಡರ್ಸ್ ಪಾರ್ಟ್ ಆಫ್ ಶಾಸ್ತ್ರಾಸ್ ದೆನ್ ವಿ ಹ್ಯಾವ್ ಟು ಬಿಲೀವ್ ಇನ್ ದಟ್. ಬ್ರಹ್ಮಸೂತ್ರ ನಾವು ಶಾಸ್ತ್ರಗಳನ್ನು ಒಪ್ಪೋದಿಲ್ಲ ಅಂದ್ರೆ ಬ್ರಹ್ಮಸೂತ್ರಗಳನ್ನು ಕೂಡ ಒಪ್ಪೋದಿಲ್ಲ.
ಹೌದು ಅಲ್ಲ ಅಂದ್ರೆ ಮೈ ವರಿ ವಾಸ್ ಕೈಂಡ್ ಆಫ್ ಲೈಕ್ ಈ ಜಯತೀರ್ಥ ಮುನಿಗಳು ಹೇಳಿದ್ರು ಅರಣ್ಯ ರೋದನ ಅಂತ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರಲ್ಲ. ಇಫ್ ದಿ ಶಾಸ್ತ್ರ ಇಫ್ ದಿ ಜೀವ ಡಿಂಟ್ ಹ್ಯಾವ್ ಕರ್ತೃತ್ವ ದೆನ್ ದಿ ಶಾಸ್ತ್ರ ಆರ್ ಲೈಕ್ ಅರಣ್ಯ ರೋದನ ಅಂತ ಹೇಗೆ ಹೇಳಿದ್ರಲ್ಲ.
ಹೌದು.
ಸೊ ಸೊ ಐ ಆಮ್ ಕೈಂಡ್ ಆಫ್ ಲೈಕ್ ಸಾರ್ಟ್ ಆಫ್ ಇನ್ಆರ್ಟಿಕ್ಯುಲೇಟ್ ಇನ್ ಎಕ್ಸ್ಪ್ಲೇನಿಂಗ್ ಬಟ್ ಲೆಟ್ ಮಿ ಟ್ರೈ. ಇಟ್ಸ್ ಕೈಂಡ್ ಆಫ್ ಲೈಕ್ ಬಿಕಾಸ್ ದಿ ಶಾಸ್ತ್ರಸ್ ಆರ್ ದೇರ್ ಯು ಹ್ಯಾವ್ ಟು ಬಿಲೀವ್ ದಟ್ ದೇರ್ ಇಸ್ ಜೀವ ಕರ್ತೃತ್ವನ. ಲೈಕ್ ಫಾರ್ ಎಕ್ಸಾಂಪಲ್ ಇಟ್ಸ್ ಕೈಂಡ್ ಆಫ್ ಲೈಕ್ ಮೇಕಿಂಗ್ ಅನ್ ಆರ್ಗ್ಯುಮೆಂಟ್ ದಟ್ ಸೇಸ್ ಐ ಆಮ್ ಥರ್ಸ್ಟಿ ದೇರ್ ಫಾರ್ ದೇರ್ ಶುಡ್ ಬಿ ವಾಟರ್ ಬಿಕಾಸ್ ದೇರ್ ಇಸ್ ಶಾಸ್ತ್ರಸ್ ಯು ಹ್ಯಾವ್ ಟು ಬಿಲೀವ್ ದೇರ್ ಇಸ್ ಜೀವ ಕರ್ತೃತ್ವ. ವಾಟ್ ಇಫ್ ದೇರ್ ಇಸ್ ನೋ ಬಿಲೀಫ್ ಇನ್ ದಿ ಶಾಸ್ತ್ರಸ್? ಐ ಮೀನ್ ಅಫ್ಕೋರ್ಸ್ ದಿ ಬ್ರಹ್ಮ ವಿ ಆರ್ ಆಲ್ ಆಸ್ತಿಕಸ್ ವಿ ಆರ್ ಲಿಸ್ನಿಂಗ್ ಟು ಬ್ರಹ್ಮಸೂತ್ರಸ್ ದೇರ್ ಫೋರ್ ವಿ ಬಿಲೀವ್ ದೇರ್ ಇಸ್ ವಿಧಿ ನಿಷೇಧ ದೇರ್ ಫೋರ್ ವಿ ಬಿಲೀವ್ ದೇರ್ ಇಸ್ ಕರ್ತೃತ್ವ. ಐ ಜಸ್ಟ್ ಟ್ರೈಂಗ್ ಟು ಐ ಡೋಂಟ್ ನೋ ಇಫ್ ಐ ಆಮ್ ಆರ್ಟಿಕ್ಯುಲೇಟ್ಲಿ ಎಕ್ಸ್ಪ್ಲೇನಿಂಗ್ ಇಟ್. ವಾಟ್ ಐ ಆಮ್ ಟ್ರೈಂಗ್ ಟು ಫೈಂಡ್ ಔಟ್ ಇಸ್ ಇಟ್ಸ್ ಕೈಂಡ್ ಆಫ್ ಲೈಕ್ ಎ ಕ್ಯೂರಿಯಸ್ ವೇ ಟು ಎಸ್ಟಾಬ್ಲಿಷ್ ಜೀವ ಕರ್ತೃತ್ವ ಬಿಕಾಸ್ ದೇರ್ ಇಸ್ ಶಾಸ್ತ್ರಸ್.
ಐ ನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ನೀವು ಹೇಳೋದೇ ವೈ ಶುಡ್ ವಿ ಎಸ್ಟಾಬ್ಲಿಷ್ ದಿ ಕರ್ತೃತ್ವ ಬೇಸ್ಡ್ ಆನ್ ದಿ ಸಾರ್ಥಕತ್ವ ಆಫ್ ದಿ ಶಾಸ್ತ್ರಸ್?
ಹಾ, ಐ ಮೀನ್ ಬಿಕಾಸ್ ದಿ ಶಾಸ್ತ್ರಸ್ ಆರ್ ಸೇಯಿಂಗ್ ಸಮಥಿಂಗ್ ದೇರ್ ಫಾರ್ ದಿ ಜೀವ ಹ್ಯಾಸ್ ಕರ್ತೃತ್ವ ಇಸ್ ಕೈಂಡ್ ಆಫ್ ಲೈಕ್ ದಿ ವೇ ಇಟ್ ಇಸ್ ಬೀಂಗ್ ಎಸ್ಟಾಬ್ಲಿಷ್ ಎಟ್ ಲೀಸ್ಟ್ ಬೇಸಿಸ್ ಆನ್ ದಿಸ್ ಒನ್ ಸೂತ್ರ.
ನೋ, ಆಕ್ಚುಲಿ ಇನ್ ಸ್ಲೈಟ್ಲಿ ಡಿಫರೆಂಟ್ ಇನ್ ದ ಸೆನ್ಸ್ ಶಾಸ್ತ್ರ ಇದೆ ಕೋಸ ಜೀವನಿಗೆ ಕರ್ತೃತ್ವ ಇದೆ ಅಂತ ಅರ್ಥ ಅಲ್ಲ. ಶಾಸ್ತ್ರ ಇದೆ ಅನ್ನೋದ್ರ ಮೂಲಕವಾಗಿ ಜೀವನ ಕರ್ತೃತ್ವ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ. ಇಟ್ಸ್ ನಾಟ್ ಆಕ್ಚುಯರ್ ಕನ್ಕ್ಲೂಸ್ ದ ಥಿಂಗ್ ಈಸ್ ಪರ್ಪಸ್ ಇಸ್ ನಾಟ್ ಲೈಕ್ ದಿಸ್. ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳುವುದು ಶಾಸ್ತ್ರಗಳು ಇದೆ ಅದಕ್ಕೆ ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳ್ತಾ ಇಲ್ಲ. ದಟ್ ಈಸ್ ನಾಟ್ ಹೌ ಇಟ್ ಈಸ್. ಅವೆಲ್ಲ ವ್ಯರ್ಥವಾಗತ್ತೆ ಅಂತ ಹೇಳಿದ್ರೆ ಓ ವ್ಯರ್ಥವಾಗತ್ತೆ. ಸೊ ಟು ಮೇಕ್ ಇಟ್ avyartha or to make it fruitful or to make it meaningful, we have to have a kartrutva anthelidare, then it is not right. But actually it is a little bit more than that, in the sense kartrutva jeevanigo ido illavo anthelidare ee shastragalella vidinishayana helutte ee vidinishayagalannu heludaga ನಮಗೆ ವಿಧಿ ನಿಷೇಧಗಳೇ ಬೇಕಾಗಿಲ್ಲ, ಶಾಸ್ತ್ರವೇ ಬೇಕಾಗಿಲ್ಲ ಅಂತ ಹೇಳಿದೆ. ಸರಿ, ವಿಧಿ ನಿಷೇಧಗಳು ಬೇಕಾಗಿಲ್ಲ, ಶಾಸ್ತ್ರಗಳು ಬೇಕಾಗಿಲ್ಲ. ಹಾಗಾದ್ರೆ ಶಾಸ್ತ್ರಗಳೇ ಇಲ್ಲದೇ ಇದ್ದರೆ ಪರಮಾತ್ಮನನ್ನು ನಾವು ನೋಡ್ಲಿಕ್ಕಾಗೋದಿಲ್ಲ, ಪರಮಾತ್ಮನ ದೃಷ್ಟಿಗೂ ಬರುವುದಿಲ್ಲ ನಮಗೆ. ಆಚಾರ್ಯರು ಮೊದಲಿಡುವಾಗ ಈಶ್ವರಸ್ಯೇವ ಕರ್ತೃತ್ವ ಮುಕ್ತಂ ಅಂತೇಳಿ ಪರಮಾತ್ಮನನ್ನು ತಗೊಂಡು ಬರ್ತಾ ಇದ್ದಾರೆ. ಪರಮಾತ್ಮನನ್ನು ತಗೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರಮಾತ್ಮ ಹೇಗೆ ಗೊತ್ತಾಗಿದ್ದಾನೆ ನಮಗೆ? ಶಾಸ್ತ್ರಗಳ ಮೂಲಕವಾಗಿ ಗೊತ್ತಾಗಿದ್ದಾನೆ. ಸೊ ಪರಮಾತ್ಮನ ಒಪ್ಪಬೇಕು ಅಂತ ಹೇಳಿದರೆ ಶಾಸ್ತ್ರಗಳನ್ನು ಒಪ್ಪಬೇಕು. The moment we want to accept Paramatma, then we have to accept Shastras. The moment we accept Shastras, then we accept the Vidhinishedas in the Shastras. ಇದು ಹೊರಟಿದ್ದು ಯಾಕೆ ಅಂತ ಹೇಳಿದರೆ, ಶಾಸ್ತ್ರಗಳಲ್ಲಿ ಸಾರ್ಥಕತ್ವ ಮಾಡುವುದಕ್ಕಾಗಿ ಜೀವನ ಕರ್ತೃತ್ವ ಒಪ್ಪಬೇಕು ಅನ್ನುವ ಹಾಗೆ ಅಲ್ಲ. ಇಟ್ ಈಸ್ ಇನ್ ಎ ಸ್ಲೈಟ್ಲಿ ಡಿಫರೆಂಟ್ ವೇ. ಪರಮಾತ್ಮ ಇದ್ದಾನೋ ಇಲ್ಲವೋ, ಪರಮಾತ್ಮ ಇದ್ದಾನೆ ಅಂತ ಹೇಳಿದರೆ ಪರಮಾತ್ಮ ಒಬ್ಬನಿಗೆ ಕರ್ತೃತ್ವ ಇದೆ ಅಂತ ಒಂದು ನಾವು ತಗೊಂಡು ಬಂದರೆ ಆ ಪರಮಾತ್ಮನ ವಿಷಯ ನಮಗೆ ಶಾಸ್ತ್ರಗಳ ಮೂಲಕವಾಗಿ ಗೊತ್ತಾಯ್ತು. ಅಂದ್ರೆ ಪರಮಾತ್ಮನನ್ನು ಒಪ್ಪಿದರೆ ಶಾಸ್ತ್ರವನ್ನು ಒಪ್ಪಬೇಕು, ಶಾಸ್ತ್ರಗಳನ್ನು ಒಪ್ಪಿದರೆ ವಿಧಿ ನಿಷೇಧವನ್ನು ಒಪ್ಪಬೇಕು, ವಿಧಿ ನಿಷೇಧಗಳನ್ನು ಒಪ್ಪಿದರೆ ಜೀವದ ಕರ್ತೃತ್ವವನ್ನು ಒಪ್ಪಬೇಕು. ಸೊ ದಟ್ ಈಸ್ ಹೌ ಹೀಸ್ ಮೀನಿಂಗ್ ಇಟ್. ಸೊ ದ ಪರ್ಪಸ್ ಈಸ್ ನಾಟ್ ಓಕೆ ಜೀವ ಶಾಸ್ತ್ರಗಳನ್ನ ಒಂದು ಶಾಸ್ತ್ರಕತ್ವ ಮಾಡುವುದಕ್ಕಾಗಿ ನಾವು ವಿ ಕಾಲ್ ಇಟ್ ವಿ ಜೀವಕರ್ತ ಅಂತ ಹೇಳೋಣ ಅಂತ ಹೇಳಿದ್ರೆ ಹಾಗಲ್ಲ. ಇಟ್ ಈಸ್ ದ ಮೇನ್ ಗೋಲ್ ಇಸ್ ನಾಟ್ ಟು ಮೇಕ್ ಶಾಸ್ತ್ರ ಸಾರ್ಥಕ. ಫ್ರಮ್ ದಟ್ ವಿ ಆರ್ ಕನ್ಕ್ಲೂಡಿಂಗ್ ದಟ್ ಜೀವ ಹ್ಯಾಸ್ ಕರ್ತೃತ್ವ ಅಷ್ಟೇ.
ಸಮಾಧಾನ ಆಯ್ತು.
ನಮಸ್ಕಾರ. ಬೇಸಿಕಲಿ ನೀವು ದ ಕ್ವಶನ್ ದ ಕೈಂಡ್ ಆಫ್ ಕ್ವಶನ್ ಯು ಆಸ್ಕ್ ಅಬೌಟ್ ಇಸ್ ಇಟ್ ಗಾಡ್ ಆರ್ ಶಾಸ್ತ್ರ ಅಂತ, ದೋಸ್ ಥಿಂಗ್ಸ್ ಆರ್ ಆನ್ಸರ್ಡ್ ಇನ್ ದ ಫಸ್ಟ್ ಫೈವ್ ಅಧಿಕರಣ ಪಂಚಾಧಿಕರಣ. ವಿ ಆರ್ ಇನ್ ದಿ ಸೆಕೆಂಡ್ ಒನ್, ಇವಾಗ ಸೆಕೆಂಡ್ ಅಧ್ಯಾಯ. ಫಸ್ಟ್ ಅಧ್ಯಾಯ ಫಸ್ಟ್ ಫೈವ್ ಅಧಿಕರಣ ಲೇಸ್ ದ ಪೀಠ ಆನ್ ದಟ್ ಪೀಠ ದೋಸ್ ದಿಸ್ ಕ್ವಶನ್ಸ್ ಆರ್ ಆಲ್ ಆನ್ಸರ್ಡ್ ದೇರ್.
ಅದೇ ಅದೇ ಐ ವಾಸ್ ಕೈಂಡ್ ಆಫ್ ಸಸ್ಪೆಕ್ಟಿಂಗ್ ಸಮಥಿಂಗ್ ಲೈಕ್ ದಟ್. ಯಾಕೆ ಅಂತಂದ್ರೆ ಅದಕ್ಕೆ ನಾನು ಕೇಳಿದ್ದು ವಾಟ್ ಈಸ್ ದಿ ಕಾಂಟೆಕ್ಸ್ಟ್ ಆಫ್ ಕರ್ತೃತ್ವ ಅಧಿಕರಣ ಅಂತ. ಸೊ ಅದೇ ಅದಕ್ಕೆ ಅವರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಮುಂಚೆ ಒಂದು ಅಧಿಕರಣ ಇತ್ತು, ಆ ಅಧಿಕರಣದಲ್ಲಿ ಒಂದು ಪೀಠಿಕ ಕೊಟ್ಟಿದ್ದಾರೆ, ಅದನ್ನ ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದಾರೆ ಅಂತ. ಕೈಂಡ್ ಆಫ್ ಸಸ್ಪೆಕ್ಟೆಡ್ ದಟ್ ದೇರ್ ಮಸ್ಟ್ ಹ್ಯಾವ್ ಬೀನ್ ಎ ಮೋರ್ ಎಲಾಬರೇಟ್ ಡಿಸ್ಕಷನ್ ಆಫ್ ಸಮ್ ಬೇಸಿಕ್ ಟಾಪಿಕ್ಸ್ ಅರ್ಲಿಯರ್ ಆನ್ ಅಂತ. ಹಾಗೆ
I think I don't know if to duration the call gottilla, so probably non recording. I just stopped the recording just now.
Oh, hodaraare ade actually 10:20 andre nimage already 1:20 agide. I think we probably can break the session ivage. So next session nalli ade taavu helidante first adhikarane ne vandre ee sutrane I think you will be continuing with Raya eno vyakhyana and other things la. Yeah. So, yeah, tumba santosh ade, tumba chenaga itu program, and the explanation was really lucid and then wonderful. So, matu adakke, we cannot explain the benefit that we got out of it. So, tumba thanks tamage. So, next session bagge nan nimage matte, I just coordinate with you, and then probably nimage time ankul nodkondo, hagu namma programs illi nodkondo, we'll just inform you, and then we'll also probably nimma akade group gela neevu mail forward maadibirtirala, just because they are not in our SIBM group. So I think if we inform you, you should you probably should be, you will be in a position to inform all the other people, alla.
Sure.
Yeah, sure. So Mutalik, yeah, I think we'll also keep him in CC so that he is aware of what is happening from our end. ಸೊ ತುಂಬಾ ತುಂಬಾ ಸಂತೋಷ ಕೇಶವ ಅವರೇ. ಮತ್ತೆ ಇನ್ನೊಂದ್ಸಲ ತಮಗೂ ಮತ್ತೆ ಮೀರ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಸೊ ಹೀಗೆ ಭಗವಂತ ನಡೆಸಲಿ ಆತ್ಮೀಯತೆಯನ್ನು, ಹಾಗೂ ಈ ತಮ್ಮ ಒಂದು ಜ್ಞಾನ ಕಾರ್ಯವನ್ನು ಅಂತೇಳಿ ಅವನಲ್ಲಿ ಬೇಡ್ಕೊಳ್ತಾ ಈ ಎರಡು ಮಾತು ಈ ತಮ್ಮ ಪ್ರವಚನವನ್ನು ಅವನಿಗೆ ಸಮರ್ಪಣೆ ಮಾಡೋಣ. ಸೊ ಮಂಗಳ ಹೇಳ್ಬಿಡ್ತೀರಾ ತಾವು?
ಆಯ್ತು. ಕಾಯಿನ ವಾಚ ಮನಸ್ಸಿಂದಿರುವ ಬುದ್ಧಾತ್ಮನಾವ ಅನುಸೃತ ಭಾವ ಕರೋಮಿ ಇತಿ ಸ್ವಯಂ ಪರಸ್ಮೈ ಶ್ರೀಮನ್ನಾರಾಯಣ ಇದು ಸಮರ್ಪಯಾಮಿ. ನಾರ್ಪಣ.